ಇನ್ನು 15 ಸರ್ವ ಪ್ರತೀಕ ಸಂತಿ. ಪರಮಾತ್ಮನ ಉಪಾಸನೆಗೆ ನಾವು ಎಲ್ಲಾ ವಸ್ತು ಪರಮಾತ್ಮನ ಉಪಾಸನೆಗೆ ಜ್ಞಾಪಕಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ಎಲ್ಲೋ ಅವರ ಪ್ರತೀಕಗಳೇ. ಜಗತ್ತಲ್ಲಿ ನಾವೇನು ಗುಡಿಯಲ್ಲಿರುವ ಪ್ರತಿಮಾಗಳು ಮಾತ್ರ ಅವನ ಪ್ರತಿಮ ಅಂತ ತಿಳ್ಕೊಂಡಿದ್ದೀವಿ. ಜಗತ್ತಿನಲ್ಲಿ ಕಾಣುವ ಜಡ ಚೇತನರು ಎಲ್ಲರೂ ಭಗವಂತನ ಪ್ರತಿಮೆಗಳು ಅಂತ ತಿಳ್ಕೊಂಡು ಅನೇಕ ರೀತಿಯಲ್ಲಿ ಈ ಸಂಧಿಯನ್ನು ತಿಳಿಸ್ತಾ ಇದ್ದಾರೆ. ಆವ ಪರಬೊಂ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪರಿತು ಕೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಆವ ಪರಬೊಮ್ಮನತಿ ವಿಮಲಾಂಗಾವಬದ್ಧರು ಎಂದನಿಪ ರಾಧೀವ ಭವ ಮೊದಲಾದ ಮರಲರು ದಿನದಿ ಹರಿಪದವ ಸೇವಿ ಪಗಲಿದನುಕೂಲರಲ್ಲದೆ ತಾವು ಇವರನ್ನು ಕೆಡಿಸಬಲ್ಲರೆ ಶ್ರೀವಿಲಾಸಾತ್ಪದನ ದಾಸರಿಗುಂಟೆ ಅಪಜಯವು. ಆವ ಪರಬ್ರಹ್ಮ ಸಪ್ತವಾಕ್ಯನಾದ ಪರಮಾತ್ಮನ ಮಂಗಳಕರವಾಗಿರ್ತಕ್ಕಂಥ ಅವಯವಗಳಲ್ಲಿ ಎಲ್ಲ ದೇವತೆಗಳು ಆಶ್ರಯವನ್ನು ಹೊಂದಿದ್ದಾರೆ. ಚಂದ್ರಮಾ ಮನಸೋ ಜಾತ ಚಕ್ಷೋ ಸೂರ್ಯೋ ಅಜಾಯತ ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾನುರಜಾಯತ. ಯಾವ್ಯಾವ ದೇವತೆಗಳು ಪರಮಾತ್ಮನ ಯಾವ್ಯಾವ ಅವಯವದಿಂದ ಹುಟ್ಟಿದ್ದಾರೆ ಅದೇ ಅವಯವದಲ್ಲಿ ಆಶ್ರಯವನ್ನು ಹೊಂದಿ ಅಲ್ಲೇ ವಾಸವಾಗಿದ್ದು ಅದೇ ಅವಯವನ್ನೇ ಉಪಾಸನೆ ಮಾಡಿಬಿಟ್ಟು ತಾವು ಕೊನೆಗೆ ಮೋಕ್ಷದಲ್ಲಿ ಅದೇ ಅವಯವದಲ್ಲಿ ಸಾಹಿತ್ಯವನ್ನು ಹುಡುತ್ತಾರೆ. ಉಳಿಕಿ ದೇವತೆಗಳು ಎಲ್ಲರೂ ತಾವು ಚಂದ್ರ ಮನಸ್ಸಿನಿಂದ ಹುಟ್ಟಿದ್ದಾನೆ, ಸೂರ್ಯ ಕಣ್ಣಿಂದ ಹುಟ್ಟಿದ್ದಾನೆ, ಪರಮಾತ್ಮನ ವಿರಾಟ್ ರೂಪಿ ಆದ ಕಣ್ಣಿನಲ್ಲೇ ವಾಸವಾಗಿದ್ದಾನೆ. ಅಲ್ಲಿದ್ದು ಆ ಕಣ್ಣನ್ನೇ ಉಪಾಸನೆ ಎಲ್ಲ ಪೂರ್ಣ ರೂಪದ ಪರಮಾತ್ಮಂದು ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ನಮ್ಮ ಅಪೂರ್ಣ ರೂಪ ಎಲ್ಲ ಪೂರ್ಣ ರೂಪ ಆ ಕಣ್ಣನ್ನೇ ಉಪಾಸನೆ ಮಾಡಿ ಆ ಕಣ್ಣಲ್ಲೇ ಮೋಕ್ಷದಲ್ಲಿ ಸಾಹಿತ್ಯವನ್ನು ಹೊಂದುತ್ತಾರೆ. ಇನ್ನು ಉಳಿಕಿದಲ್ಲಿ ಸಾಹಿತ್ಯ ಇಲ್ಲ. ಹಾಗೆ ಈ ವಾಯುದೇವರು ಮಾತ್ರ ಬ್ರಹ್ಮದೇವರು ಇಡೀ ಸಾಕಾರ ಭಗವದ್ ರೂಪವನ್ನು ಉಪಾಸನೆ ಮಾಡ್ತಾರೆ. ಅದಕ್ಕೆ ಇಡೀ ಭಗವಂತನ ದೇಹದಲ್ಲಿ ಇಟ್ಕೊಂಡು ತಾವು ಸಾಹಿತ್ಯ ಮುಖ್ಯ ಸರ್ವಾಂಗ ಸಾಹಿತ್ಯ ಬ್ರಹ್ಮದೇವರಿಗೆ, ಏಕ ಆ ಅಂಗ ಸಾಹಿತ್ಯ ಉಕ್ಕಿ ದೇವತೆ. ಅದಕ್ಕೋಸ್ಕರ ಇಡೀಟಾದ ಪರಮಾತ್ಮನ ದೇಹದಲ್ಲಿರ್ತಕ್ಕಂಥ ಆವ ವಿಮಲಾಂಗಾವ ಬದ್ಧನು ಅವರು ಹೊರಗಡೆ ಹೋಗಾಗಿಲ್ಲ, ಆ ಪರಮಾತ್ಮನ ಅವಯವದಲ್ಲಿ ಬದ್ಧರಾಗಿಬಿಟ್ಟಿದ್ದಾರೆ, ಹೊರಗಡೆ ಎಲ್ಲಿ ಹೋಗಲ್ಲ. ರಾಜೀವ ಬ್ರಹ್ಮಾದಿ ಸಕಲ ದೇವತೆಗಳು ಮೊದಲಾದ ಮರರು ಅನುದಿನದಲ್ಲಿ ಹರಿಪದವ ಸೇವೆ ಪರಿದನುಕೂಲರಲ್ಲದೆ. ಈ ನಮ್ಗೆ ಏನಾಗುತ್ತೆ, ಅನೇಕ ದೇವತೆಗಳು ಅದನ್ನೇ ಪುರಂದಾಸನ ದೇವರನ್ನ ಮಾಡಿದ್ದಾರೆ. ತಾಳಿಯ ಹರಿದು ಬೀಸಾಟೆ ಇಂಥ ಕೂಲ ದೇವತೆಗಳ ಹೆಸರಲ್ಲಿ ಕಟ್ಟಿದ ತಾಳಿಯ ಹರಿದು ಬೀಸಾಟೆ ಅಂತಕ್ಕಂಥ ಗರುಡ ಪುರಾಣ ಬ್ರಹ್ಮಕಾಂಡ ವಾಕ್ಯಗಳು ನಮ್ಮಲ್ಲಿ ಅನೇಕ ಸಂಪ್ರದಾಯಗಳು ಬಂದಿದ್ದಾರೆ. ನಮಗೇನಾಗಿದೆ, ಉಳುಕಿ ದೇವತೆಗಳು ಕಂಡ ಕಂಡ ಕ್ಷುದ್ರ ದೇವತೆಗಳನ್ನು ಉಪಾಸನೆ ಮಾಡ್ತೀವಿ, ಇನ್ನು ಉಳುಕಿ ದೇವತೆಗಳನ್ನು ಉಪಾಸನೆ ಮಾಡ್ತೀವಿ. ಆದರೆ ಯಾರನ್ನು ಮಾಡಬಾರ್ದು ತಿಂತಕ್ಕಂಥದ್ದು ನಮಗೆ ಏನಾಗುತ್ತೆ, ಆ ದೇವತೆಗಳನ್ನು ಬಿಟ್ಟುಬಿಟ್ರೆ ಅವ್ರು ನಮ್ಮ ಕಾಡ್ತಾರೋ ಏನೋ. ನಾವು ಪರಮಾತ್ಮನ ಬೇಡಿದರೆ ಎನ್ನೊಡೆಯನು ಬೇಡವೆ, ಕಾಡಿದರೆ ಎನ್ನೊಡೆಯನ ಕಾಡುವೆ ಅಂತ ತಿಳ್ಕೊಂಡು ಹಾಗೆ ನಾವು ಭಗವಂತನ ಬಿಟ್ಟು ಕಂಡ ಕಂಡ ದೇವತೆಗಳನ್ನು ಉಪಾಸನೆ ಮಾಡ್ತಿದ್ವಿ. ನಾವು ಅವ್ರು ಬಿಡ್ಲಿಕ್ಕೆ ನಮ್ಮ ಭಯ ಇಲ್ಲ, ಯಾಕೆಂದ್ರೆ ಅವ್ರು ನಮ್ಮನ್ನು ಕಾಡ್ತಾರೋ ಏನೋ, ನಾವು ಇದನ್ನು ಪೂಜೆ ಮಾಡಿದ್ದೀವಿ ಈ ಬಿಟ್ಬಿಟ್ಟರೆ ಗತಿಯೇನು ಇಲ್ಲ. ದೇವತೆಗಳು ಪರಮಾತ್ಮನನ್ನು ಉಪಾಸನೆ ಮಾಡ್ತಕ್ಕಂಥವರಿಗೆ, ಆ ಪರಮಾತ್ಮನ ಪಾದವನ್ನೇ ನಂಬಿ ಉಪಾಸನೆ ಮಾಡ್ತಕ್ಕಂಥವರಿಗೆ ದೇವತೆಗಳು ಅವನು ಎಂದೆಂದಿಗೂ ಕೆಲಸ ಅಲ್ಲ, ಎಲ್ಲ ರೀತಿಯಲ್ಲಿ ಕಾದುಕೊಂಡಿರ್ತಾರೆ. ಯಾಕೆ, ಪರಮಾತ್ಮನ ದೇಹದಲ್ಲಿ ಅವನು ವಾಸವಾಗಿದ್ದಾರೆ, ನಾವು ವಾಸವಾಗಿದ್ದೀವಿ. ಹಾಗೆ ನಮ್ಮ ಕೈ ನಮ್ಮ ಕಣ್ಣಿನ ಕಿತ್ಕೊತ್ತದ ಅಥವಾ ನಮ್ಮ ಕೈ ನಮ್ಮ ನಾಲಿಗೆಯನ್ನು ಸೀಳ್ಕೊತ್ತದ? ಯಾಕೆ ಅಂದ್ರೆ ಅದು ನಂದು ಅದು ನಂದು. ಹಾಗೆ ದೇವತೆಗಳು ಪರಮಾತ್ಮನ ದೇಹದಲ್ಲಿರ್ತಕ್ಕಂತಹ ದೇವತೆಗಳು ಆ ಪರಮಾತ್ಮನ ಉಪಾಸನೆಯನ್ನು ಮಾಡ್ತಾ ಇರುವಾಗ ಅವ್ರು ನಮ್ಮನ್ನು ಕೆಡಿಸ್ತಾರೆ, ನಮ್ಮ ನಂಬಿಕೆ ಇಲ್ಲಷ್ಟೇ. ನಾವೇನು ಪರಮಾತ್ಮನನ್ನ ನಂಬಿಲ್ಲವಾದ್ದರಿಂದ ಕಂಡ ಕಂಡ ದೇವತೆಗಳನ್ನು ಉಪಾಸನೆ ಮಾಡಿ ಬಿಟ್ಟ ಹೇಗೆ ಅಂತ ತಿಳ್ಕೊಂಡು ಹಾಗೆ ತಿಳ್ಕೋಬಾರ್ದು. ನಾವು ಪರಮಾತ್ಮನ ಒಬ್ಬನನ್ನು ನಂಬಿಬಿಡ್ತು ಅಂತಂದ್ರೆ ಉಳುಕಿ ದೇವತೆಗಳು ನಮಗೇನು ಮಾಡಬಾರ್ದು? ಅದಕ್ಕೆ ಮುಂದೆ ಹೇಳ್ತಾರೆ, ಶ್ರೀಧನಂಗಿ ಸರೋಜ ಯುಗಳ ಏಕಾದಶ ಸ್ಥಾನದೊಳಗಿಟ್ಟು ಆದರದಿ ಸಂಸ್ತುತಿಸುವವರಿಗೆ ನೇಹಿ ನವಗ್ರಹವು ಆದಿತೇಯರು ಸಂತತ ಆದಿವ್ಯಾಧಿಗಳ ಪರಿಹರಿಸು ತವರನು ಕಾದುಕೊಂಡಿಗರೆಲ್ಲರೊಂದಾಗಿ ಈಶಾನಾಜ್ಞೆಯಲ್ಲಿಗೆ. ಪರಮಾತ್ಮನ ಪಾದವನ್ನ ನಾವು ಏಕಾದಶ ಸ್ಥಾನದೊಳಗಿಟ್ಟು ಮನಸ್ಸಿನಾಗಿ ಸ್ಮರಣೆ ಮಾಡ್ತಿರ್ಬೇಕಷ್ಟೇ, ಸದಾ ಆ ಮಾನಸಿಕವಾದ ಸ್ಮರಣೆಗೆ ಯಾವ ಪ್ರತಿಬಂಧಕ್ಕೂ ಇರಲ್ಲ. ನಾವು ಎಲ್ಲಾ ಕೆಲಸ ಮಾಡುವಾಗ ಪರಮಾತ್ಮನ ಸ್ಮರಣೆ ಇಟ್ಕೊಂಡಿರ್ಬೋದು. ಆ ರೀತಿಯಾಗಿ ಪರಮಾತ್ಮನ ಪಾದಗಳನ್ನ ನಮ್ಮ ಮನಸ್ಸೊಳಗೆ ಇಟ್ಕೊಂಡು ನಾವು ಆದರದಿ ಆತನ ಮಹಿಮಾತ್ಮ ಮಹತ್ವ ಜ್ಞಾನವನ್ನು ತಿಳಿದುಕೊಂಡು ಪ್ರೀತಿಯಿಂದ ನಾವು ಸ್ತೋತ್ರ ಮಾಡ್ತಾ ಇದ್ದೇವೆ. ಈ ನವಗ್ರಹ ಮನೆ ಏನ್ ಮಾಡ್ತಾರೆ, ಸಾಧನೆ ಸಾತ್ಪರ್ಯ ದ್ವಾದಶಾಷ್ಟಮ ಜನ್ಮಸ್ಥ ಸೆನ್ನರ್ ಕಂಗಾರ ಗೋಗುರು ಕುರುವತ್ತೆ ಪ್ರಾಣ ಸಂದೇಹ ಸ್ಥಾನ ಭ್ರಷ್ಟ ತನಕ್ಷೇಮ ಹೇಳ್ತಾ ಇದ್ದಾರಷ್ಟೇ, ಏನು ಮಾಡಲ್ಲ. ಯಾವ ಸಾಧನೆ ಸಾತ್ ಬರಲಿ, ಜನ್ಮಸೆನೂ ಬರಲಿ, ಅಷ್ಟಮ ಸೆನೂ ಬರಲಿ, ಅಷ್ಟಮ ಗುರು ನವಗ್ರಹ ಯಾವುದೇ ಕೆಟ್ಟ ಸ್ಥಾನದಲ್ಲಿ ಬಂದರೂ ಕೂಡ ಪರಮಾತ್ಮನ ಚಿಂತನೆ ಮಾಡ್ತಕ್ಕಂಥವರಿಗೆ ನವಗ್ರಹಗಳು ಏನೇನು ಮಾಡಲಿ, ಕೆಡಕು ಮಾಡಲಿ, ಇನ್ನು ಅದ್ರ ಬಗ್ಗೆ ಕಾದು ಕೊಂಡಿಹರೆಲ್ಲರಂದ ಈಶನಾಗ್ಯೇನಿ. ಈಗೇನಾದ್ರೆ ಈಗ ಅಮೆರಿಕಾದಿಂದ ಪ್ರೆಸಿಡೆಂಟ್ ಇಲ್ಲಿ ಬರಲಿ ಅಥವಾ ಇಲ್ಲಿಂದ ಅಲ್ಲಿಗೆ ಹೋಗಲಿ, ಆಗ ಸೆಕ್ಯೂರಿಟಿ ಎಷ್ಟು ಕೋಟಿ ಎಷ್ಟು ದುಡ್ಡು ಖರ್ಚು ಮಾಡ್ತಾರೆ. ಯಾಕೆ ಒಬ್ಬನ ಜೀವ ಕಟ್ಟಬೇಕೆ ಅಂದ್ರೆ ಅದು ಒಬ್ಬನ ಜೀವವಲ್ಲ, ಇಡೀ ಒಂದು ರಾಷ್ಟ್ರದ ಪ್ರತಿನಿಧಿ ಆಗುತ್ತಾನೆ, ಇಡೀ ಒಂದು ರಾಷ್ಟ್ರದ ಪ್ರತಿನಿಧಿ ಆಗುತ್ತಾನಾದ್ರಿಂದ ಅವನಕ್ಕೆ ಅಷ್ಟು ಸೆಕ್ಯೂರಿಟಿ ಖರ್ಚು ಮಾಡ್ತಾನೆ. ಒಂದು ರಾಷ್ಟ್ರದ ಪ್ರತಿನಿಧಿಗೆ ಬಿಟ್ಟಿರುವಾಗ 14 ಲೋಕಕ್ಕೆ ಪ್ರಭುವಾದ ಶ್ರೀಹರಿಯ ಪ್ರತಿನಿಧಿ ಆಗಿರ್ತಾನೆ ಅಂದಾಗ ನವಗ್ರಹಗಳೇನು ಮಾಡ್ತೇನೆ, ನವಗ್ರಹಗಳೇನು ಮಾಡಲ್ಲ, ಯಾವ ದೇವತೆಗಳು ಏನು ಮಾಡಲ್ಲ. ನಾವು ಆ ಜ್ಞಾನವಿಲ್ಲದೇನೆ ಆ ನವಗ್ರಹ ಶಾಂತಿ ಆ ಶಾಂತಿ ಈ ಶಾಂತಿ ಅಂತ ತಿಳ್ಕೊಂಡು ನಾವು ಮಾಡ್ತಾ ನಾವು ದೇವರ ಪಕ್ಕ ಕೂಡಿಸ್ಬಿಡ್ತೀವಿ. ಇವರು ಇವರು ಏನು ಮಾಡಬಾರ್ದು, ಸಕಲ ಗ್ರಹಬಲ ನೀನ ಸರಸಿಜಾಕ್ಷ ರವಿಚಂದ್ರ ಬುಧನೇನ ರಾಹು ಕೇತು ನೀನೆ, ಯಾಕೆ ಹೇಳಿದ್ದಾರೆ ಪುರಂದರದಾಸರು. ಹಾಗೆ ಜ್ಞಾನವಿಲ್ಲದೇನೆ ನಾವು ಇವರೆಲ್ಲ ತ್ರೈವಿದ್ರು ಅಂತ ಹೇಳ್ತೇವೆ. ಕೃಷ್ಣ ಭಗವದ್ಗೀತೆಯು ದೇವತೆಗಳ ಮೂಲಕವಾಗಿ ನನ್ನನ್ನು ಉಪಾಸನೆ ಮಾಡ್ತಕ್ಕಂಥವ್ರು ತ್ರೈವಿದ್ದರು. ಯಾಕೆ ಅವ್ರು ನನ್ನನ್ನು ನಂಬರಿಲ್ಲ ಪೂರ, ನಾನೇನ್ ಮಾಡ್ತೀನಿ ಅವ್ರ ಲೋಕಕ್ಕೆ ಕಳಿಸ್ಕೊಟ್ಬಿಡ್ತೀನಿ. ಅವ್ರ ಲೋಕಕ್ಕೆ ಕಳಿಸ್ಕೊಟ್ಟಾಗ ಅದು ಅಶಾಶ್ವತವಾಗಿರ್ತಕ್ಕಂಥದ್ದು. ಆದ್ರೆ ನನ್ನನ್ನೇ ನಂಬಿದಿರ್ತಕ್ಕಂಥವರಿಗೆ ಶಾಶ್ವತವಾದ ವೈಕುಂಠ ಲೋಕವನ್ನೇ ಕೊಡ್ತೀನಿ. ಆ ನನ್ನನ್ನು ಬಿಟ್ಟು ಅನ್ಯ ದೇವತೆಗಳ ಮೂಲಕವಾಗಿ ಕೊನೆಗೆ ನಾನು ಸಮರ್ಪಣೆ ಮಾಡ್ತೇನೆ. ನಾವು ಮಾಡ್ತಾ ಇರೋದಲ್ಲ ಈಗ ಅದೇನೆ, ಈಗ ರುದ್ರಾಂತರ್ಗತ ಇಂದ್ರಾಂತರ್ಗತ ನವಗ್ರಹಾಂತರ್ಗತ ಭಾರತೀರಮ ಮುಖ್ಯ ಪ್ರಾಣಾಂತರ್ಗತ ಕೃಷ್ಣಾರ್ಪಣ ವಸ್ತು ಅಂತ ನಾವು ಬರೆದವು. ಕೃಷ್ಣ ಸಮರ್ಪಣೆ ಮಾಡ್ತಾ ಇದ್ದೀವಲ್ಲ ನಾವು ಅಂದ್ರೆ ನಾವು ಇವರ ಮೂಲಕವಾಗಿ ದೇವರಿಗೆ ಕೊಡ್ತಾರೆ. ದೇವರಿಗೆ ಕೊಟ್ಟು ಇವರು ಕೊಡು ಅಂತ ಹೇಳ್ಬೇಕಷ್ಟೇ ಹೊರತು ಇವರ ಮೂಲಕವಾಗಿ ದೇವರಿಗೆ ಕೊಡ್ತಾ ಇದ್ದೀವಿ. ಆ ದೇವರು ಏನ್ ಮಾಡ್ತೇನೆ, ಯಾರು ಮೂಲಕವಾಗಿ ಕೊಟ್ಟಿದ್ದು ಅವರ ತಗೊಂಡು ಹೇಳ್ತಾರೆ. ನನ್ನ ತಗೊಂಡು ಹೊಡಪ್ಪ ನೀನು, ನನ್ನ ನಂಬಿ ನೀನು ಕೊಟ್ಟಿದ್ದೆ, ನಾನು ನನ್ನ ಹತ್ರ ಬಾಂತಿದ್ದೆ, ನೀನು ನನ್ನ ನಂಬದೇನೆ ಅವ್ರ ಮೂಲಕವಾಗಿ ಕೊಡ್ತಾ ಇದೆಯಾ. ಯಾಕೆ ನಾ ದೇವ್ರು ಕೊಟ್ಟು ಇವ್ರಿಗೆ ಕೊಡ್ತಾರೋ ಇಲ್ಲೋ, ದೇವ್ರಿಗೆ ಕೊಟ್ಬಿಟ್ಟಪ್ಪ ನಾ ದೇವತೆಗಳು ಕೊಡ್ತಾರೋ ಇಲ್ಲೋ ದೇವರು, ಆಮೇಲೆ ನಮ್ಮ ದೇವತೆಗಳು ನಮ್ಮನ್ನು ಕಾಡ್ತಾರೇನೋ ಅಂಬಾಂಗ್ ಎಷ್ಟು ಅಜ್ಞಾನ. ಅದಕ್ಕೋಸ್ಕರವಾಗಿ ಅವ್ರು ತೆರೆಯುತ್ತೆ ಅಂತ ಹೇಳ್ತಾರೆ. ನೀವು ಭಾರತೀಯ ನಮ್ಮ ಮುಖ್ಯ ಪ್ರಾಣ ಅಂತ ಕೇಳಿದ್ರು ತೆರೆಯಿದ್ರು ಅವ್ರಿಗೆ ಮೋಕ್ಷ ಆಗೋದಿಲ್ಲ ಅಂತ ಹೇಳ್ತಾರೆ ಕೃಷ್ಣ. ಅವ್ರು ಎಷ್ಟಿದ್ರು ತ್ರಿದೇವರಿ ಭೂ ಗೋಚರ ನಿತ್ಯ ಬದ್ನಾನ್ ಯಾವ್ಯಾವ ದೇವತೆಗಳು ನಂಬಿರ್ತಾರೆ ಅವರು ಲೋಕಕ್ಕೆ ಹೋಗ್ತಿರ್ತಾರೆ ವಾಪಸ್ ಬರ್ತಿರ್ತಾರೆ ಅಷ್ಟೇ ಅವರೇ ಮೋಕ್ಷ ಅಂತಕ್ಕಂತಹ ಕೂಡ. ಅದಕ್ಕೋಸ್ಕರವಾಗಿ ಈ ರೀತಿಯಾಗಿ ಮನಸ್ಸಿನಲ್ಲಿ ಭಗವಂತನ ಚಿಂತನೆ ಮಾಡ್ತಾ ಇರುವಾಗ ನವಗ್ರಹಗಳು ಏನ್ ಮಾಡ್ತಾರೆ, ಉಳಿಕಿ ದೇವತೆಗಳು ಏನ್ ಮಾಡ್ತಾರೆ, ಏನೇನು ಮಾಡಲ್ಲ. ಯಾಕೆ ಅವರು ಕಾದು ಕೊಂಡಿಹರು ಭಗವದ್ ಆಜ್ಞೆಯಿಂದ ಈ ಒಂದು ಪೂಜೆ ಕೊಂಕರಾಗ ಕಾದುಕೊಂಡಿರ್ತಾರೆ. ಈ ಜ್ಞಾನವಿಲ್ಲದೇನೆ ನಾವು ಕಂಡ ಕಂಡ ದೇವತೆಗಳನ್ನು ಉಪಾಸನೆ ಮಾಡ್ತಾ ಅವರನ್ನು ಶಾಂತಿ ಮಾಡಬೇಕು. ಭಗವಂತ ಪ್ರೀತನಾದೆ ಜಿಮನಗ್ರಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ. ಕರೆಂಟ್ ದುಡ್ಡು ಕಟ್ಟಿದಾಗ ನಾವು ಉಳಿಕಿ ಯಾವ ರೀತಿ ಬೇಕಾದ್ರೂ ಉಪಯೋಗಿಸ್ಬೋದು. ಕರೆಂಟ್ ದುಡ್ಡು ಕಟ್ಟಿ ಅವರು ಸ್ವಿಚ್ ಹಾಕಿದ್ರೆ ಬರ್ತವೆ. ಹಾಗೆ ನಮಗೆ ಸರ್ವಶಕ್ತಿ ಪ್ರದನಾದ ಶ್ರೀಹರಿ ತತ್ರ ತತ್ರ ಸ್ಥಿತೋ ವಿಷ್ಣು ತತ್ರ ಶಕ್ತಿ ಪ್ರಬೋಧೆ ಏಕಏವ ಮಹಾಶಕ್ತಿ ಪುರುಷ ಸರ್ವ ಮಂಜಸ ಅಂತ ಆಚಾರ್ಯ ಹೇಳಿದ್ದಾರೆ. ಅದಕ್ಕೋಸ್ಕರವಾಗಿ ನಾವು ನೇರವಾಗಿ ಭಗವಂತನ ಒಬ್ಬನ್ನು ನಂಬಿಬಿಟ್ರೆ ಅದು ನಮ್ಮ ನಂಬಿಕೆ ಬರಬೇಕಷ್ಟೇ. ನಮಗಿನ್ನೂ ಭಯ ದೇವ್ರನ್ನ ಈ ದೇವತೆಗಳನ್ನು ಬಿಟ್ಬಿಟ್ರೆ ಇವರೇನ್ ಮಾಡ್ತಾರೋ ಏನು, ಏನೂ ಮಾಡಲ್ಲ. ನಾವು ಧೈರ್ಯದಿಂದ ಬಿಟ್ಟಾ ನಮಗೇನೂ ಆಗಲ್ಲ. ಆದರೆ ನಾವು ಧೈರ್ಯದಿಂದ ಬಿಡ್ಲಿಕ್ಕೆ ನಮ್ಮ ಧೈರ್ಯ ಸಾಲದಾಗಿದೆ. ಯಾಕೆ ಇರೋದು ನಾವು ಅದಕ್ಕೆ ಒಂದು ನಂದಗೋಕುಂದು ಇದೇ ಬಂದಿದ್ದ ಅವಸ್ಥೆ. ಗೋವರ್ಧನ ಪರ್ವತ ಕಥೆ ಇದೇ ಪ್ರಮೇಯ ತಿಳಿಸ್ತಾ ಇದೆ. ಗೋವರ್ಧನ ಎಲ್ಲ ಸಾಮಾನು ಸಿದ್ಧ ಮಾಡ್ತಾ ಇದ್ದ ನಂದಗೋಪ. ಏನಪ್ಪ ಈ ಕೃಷ್ಣ ಇನ್ನು 7 ವರ್ಷ ತುಂಬಿಲ್ಲ ಬಂದ, ಇದನ್ನ ಯಾಕೆ ಸಿದ್ಧ ಮಾಡ್ತಾ ಇದ್ದೀನಿ ಅಂತ ಸಿದ್ಧ ಮಾಡ್ತಾ ಇದ್ದೀನಿ ತಂದಾಗ, ಇಲ್ಲಪ್ಪ ನಮ್ಮಲ್ಲಿ ಒಂದು ಪೂರ್ವ 100 ವರ್ಷದ ಸಂಪ್ರದಾಯ ಬಂದದೆ. ನಾವು ಇಂದ್ರದೇವರಿಗೆ ನಾವು ಬಲಿ ಅಂದ್ರೆ ಪ್ರಾಣಿ ಬಲಿ ಅಲ್ಲ, ಅನ್ನದ ಬಲಿ ಕೊಡ್ತೀನಿ. ಅವರು ವಯಸ್ಸು ನಂದಗೋಪಾದಿಗಳು, ಆದ್ದರಿಂದ ಇಂದ್ರ ಯಾಗ ಮಾಡ್ತಾ ಇದ್ದೀನಿ ಅಂದ. ಇಂದ್ರದೇವರಿಗೆ ಯಾಕೆ ನೀವು ಕೊಡ್ತೀನಿ ಅಂದ. ಯಾಕಪ್ಪ ಹೀಗಂತಿ, ಇಂದ್ರದೇವರು ಮಳೆ ಕರೀತಾರ, ಆದ್ದರಿಂದ ಆ ಮಳೆ ಕರೆದಿದ್ದ ಒಂದು ಕೃತಜ್ಞತೆಗೋಸ್ಕರವಾಗಿ ಇಂದ್ರದೇವರಿಗೆ ನಾವು ಒಂದು ಯಜ್ಞ ಮಾಡಿ ಅಲ್ಲಿ ನಾವು ಅನ್ನದ ಬಲಿಯನ್ನು ಕೊಡ್ತೀವಿ. ನೀ ಮಾಡೋದು ತಪ್ಪು ಅಂದ್ಬಿಟ್ಟೆ ಕೃಷ್ಣನು, 100 ವರ್ಷದ ಬಂದ ಸಂಪ್ರದಾಯವನ್ನು ತಪ್ಪು ಅಂದ್ಬಿಟ್ಟೆ ಕೃಷ್ಣ. ಅಲ್ಲಪ್ಪ ಮಳೆ ಕರೆಯೋದು ಮೇಘಗಳು, ಮೇಘ ಮಳೆ ಕರೆದರೆ ನಿಮ್ ಇಂದ್ರಿಗೆ ಯಾಕೆ ಕೊಡ್ತೀವಿ, ಕಿಮ್ಮಿಂದ ಏನು ಕರೀಸ್ತೀವಿ, ಕೆಲಸ ಮಾಡಿದವರು ಒಬ್ರು ಕೂಲಿ ಕೊಡೋರೊಬ್ರು, ಇದು ಯಾವ ನ್ಯಾಯ ಇದು, ಬರಿ ಬರಿ ಆಮೇಲೆ ಒಂದು ಹಂಚಿ ಹೇಳ್ಬಿಡ್ತೇನೆ ನೀವು ಅದನ್ನ ಬರೀ. ಇವರ ಥರದಿಂದ ನಾನು ಪ್ರಾರಂಭ ಮಾಡಿ ಬರಿ ಆಗೇನಾಗೋಯ್ತು. ಇಂದ್ರದೇವರಿಗೆ ಕೊಡ್ತಪ್ಪು, ಈ ಮೇಘ ಆಯ್ತು ಮಳೆ ಬಂತು ಅಂತೀವ ಅವರು ಅಂದಾಗ ಕಿವಿಂದ್ರೆಯನ್ನು ತಿಳಿಸಿದ್ರು, ಇಂದ್ರದೇವರಿಗೆ ಯಾಕೆ ಕೊಡ್ತೀನಿ ನೀನು ಅಂತಿದ್ದೇನೆ. ಹಾಗಾಗಿ ಮೇಘ ಆದಿತ್ತು ಪರ್ಜನ್ಯ ಕೋಣೇನು ಅಂತ ನಂದಗೋಪ. ಯಾರ್ದನ್ನ ಒಬ್ಬರು ಕೊಡ್ಬೇಕಲ್ಲ ಕೆಲಸ ಮಾಡಿದವರಿಗೆ, ಆಗ ಅದು ತಪ್ಪು ಅಂತ ಕೃಷ್ಣ. ಯಾಕೆಂದ್ರೆ ಬರಿ ಮೇಘ ಅಂತಕ್ಕಂಥದ್ದು ಅದ್ರ ಸ್ವಭಾವ ಮಳಿಕಂಥದ್ದು ಸ್ವಭಾವ ಬಲುವತ್ತತೆ, ಅದರ ಸ್ವಭಾವವನ್ನು ಅನುಸರಿಸ್ತಾ ಇದ್ದಾವೆ ಅಂದಾಗ ನೀವು ಮೇಘ ಕೊಡಬೇಕಾದ ಅನವಶ್ಯಕ. ಮೇಘ ಕೊಡಬೇಕಾದ ಮೇಲಾಗಿ ಅದು ಪರಾಧೀನ, ಸಮುದ್ರದ ಮೇಲೆ ಹೋಗ್ತವೆ. ಗಾಳಿ ಯಾವ ದಿಕ್ಕಿಗೂ ಬೀಸದೆ ಆ ಗಾಳಿಯನ್ನು ಅನುಸರಿಸಿಕೊಂಡು ಹೋಗಿ ಅಲ್ಲಿ ಮಳಿಕರ್ತೇವೆ, ಅದು ಪರಾಧೀನ. ಅದು ನೀವು ಮೇಘ ಕೊಡಬೇಕಾದಿಲ್ಲ. ಹಾಗಾದ್ರೆ ಗಾಳಿ ಕೋಣೆಯಿಂದ ಪ್ರವಾಹವಾಗಿ ದೇವರಿದ್ದಾರಲ್ಲ, ಗಾಳಿ ಅಂದ್ರೆ ಈ ಜಡವಾದ ಗಾಳಿ, ಅದಕ್ಕೆ ಒಬ್ಬ ವಿಮಾನ ದೇವತಾ ಇದ್ದಾರೆ ಪ್ರವಾಹವಾಗಿ ನಾಸ್ತಿಕವಾಗಿ ಇರ್ತಾರೆ. ಹಾಗಾದ್ರೆ ಆತು ಕೋಣೆಯನ್ನು ಅಂತ ನಂದು ಗೊಬ್ಬ, ಅದು ತಪ್ಪು ಅಲ್ಲಪ್ಪ. ಗಾಳಿ ಸ್ವಭಾವನೇ ಬೀಸೋದು, ಗಾಳಿ ಸ್ವಭಾವ ಗಾಳಿ ಬೀಸೋದು ಬೇಡ ಅಂತ ಬಿಡ್ತದೆ, ಏನು ನಾವು ತಡೀಲಿಕ್ಕಾಗ್ತೇನೋ ಅದರ ಸ್ವಭಾವಕ್ಕೆ ತಕ್ಕಂತೆ ಅದು ಬೀಸ್ತಿರ್ತದೆ. ಅದನ್ನು ಅನುಸರಿಸಿ ಮೇಘ ಬರ್ತವೆ ಮಳೆ ಕರಿತವೆ, ಅದನ್ನು ಅದಕ್ಕೂ ಕೊಡಬೇಕಾಗ್ತಿಲ್ಲ. ಮತ್ತೆ ಹಾಗಾದ್ರೆ ಇವರು ಎಲ್ಲರನ್ನು ಇಂದ್ರದೇವರು ನಿಯಂತ್ರಿಸ್ತಾ ಇದ್ದಾರೆ, ತ್ರಿಲೋಕಾಧಿಪತಿಯಾಗಿ ನಿಯಂತ್ರಿಸ್ತಾ, ಅದಕ್ಕೆ ನೋಡಪ್ಪ ಇಂದ್ರದೇವರು ಕೊಡ್ತಿದ್ದೀವಿ ಅಲ್ಲ ಅಲ್ಲಪ್ಪ ತಪ್ಪು. ಇಂದ್ರದೇವರು ಆಪ್ತಾಧೀನ ಪೇ ಸರ್ವೆಂಟ್ ಅಂತೆ, ಭಗವಂತನ ರಾಜ್ಯದಲ್ಲಿ ಒಬ್ಬ ಸಂಬಳಕ್ಕಿರ್ತಕ್ಕಂತಹ ನೌಕರ ಇಂದ್ರದೇವರು. ಆ ಪರಮಾತ್ಮ ಅಲ್ಲಿ ಅವರಿಗೆ ಸ್ವರ್ಗಲೋಕಾಧಿಪತ್ಯವನ್ನು ತ್ರಿಲೋಕಾಧಿಪತ್ಯವನ್ನು ಕೊಟ್ಟು ಅಲ್ಲಿ ನಂದನವನ ಕಲ್ಪವೃಕ್ಷ ಕಾಮದೇವನು ಚಿಂತಾಮಣಿ ರಂಭಾ ಊರ್ವಶಿಯಾಗಿ ಅಪ್ಸರ ಸ್ತ್ರೀಯಾಗಿ ಹೋಗಾದ್ರು ಇವೆಲ್ಲವನ್ನು ಅನುಭವಿಸ್ಕೋತ ನೀನು ಕಾರ್ಯ ಮಾಡು ಅಂತ ಕೊಟ್ಟಿದ್ದಾನೆ. ಆತ ಪೇಯ್ಡ್ ಸರ್ವೆಂಟ್ ಅಂದ್ರೆ ಆತನಿಗೆ ಕೊಟ್ಟರೆ ನಾವು ಲಂಚ ಕೊಟ್ಟ ಆಗ್ತದೆ, ಅದು ಇಂದ್ರಿಗೂ ಕೊಡಬೇಕಾದ್ರೆ. ಹಾಗೆ ನಾವು ಯಾರಿಗೂ ಕೊಡೋ ಪೂಜೆನೇ ಬೇಕಿಲ್ಲೇನು ಅಂತ ನಂದಗೋಪ. ಹಾಗೆ ನಮ್ಮ ಎಷ್ಟು ಸರಿ ಸಾಗೋಯ್ತಲ್ಲ, ಯಾರಿಗೂ ಕೊಡೋನಿಲ್ಲ ಪೂಜೆನೆ ಇಲ್ಲ ಅಂದ್ಬಿಟ್ಟು. ಹಾಗಲ್ಲಪ್ಪ ಸ್ವಭಾವಸ್ತಂಭಿಂಬಜೆ ಅಂತ ಈ ಅದರದರ ಸ್ವಭಾವ ಎಲ್ಲದಕ್ಕೂ ಒಂದು ಸ್ವಭಾವ ಉಂಟು. ಆ ಸ್ವಭಾವದಲ್ಲಿದ್ದು ಸ್ವಭಾವ ಶಬ್ದವಾಚ್ಯನಾದ ಪರಮಾತ್ಮ ಪ್ರಕಟ ಮಾಡಿದ್ರೆ ಉಂಟು, ಇಲ್ಲವರು ಇಲ್ಲೇ ಇಲ್ಲ. ಸ್ವಭಾವ ಉಂಟು ಅಲ್ಲಿ, ಈಗ ಮೇಘ ಆಯ್ತು ಏನು ವಿಪರೀತ ಮಳೆ ಬರ್ತೇನೋ ಅಂತ ಮೋಡವಾಗುತ್ತೆ, ಒಂದು ಹನಿ ಉದುರದೆ ಹೊರಡುತ್ತೆ. ಮೇಘದ ಸ್ವಭಾವವೇ ಮಳೆ ಕರಿಯ ಆಗಿದ್ದೆ, ಅಷ್ಟು ದಟ್ಟವಾದ ಮೇಘ ಅದು ಯಾಕೆ ಮಳೆ ಕರಲಿಲ್ಲ? ಭಗವದ್ ಇಚ್ಛೆ ಇಲ್ಲ. ಭಗವಂತ ಯಾವ ಜಾಗದಲ್ಲಿ ಮಳೆ ಕರೆಸಬೇಕು ಅಂತ ಅವನ ಇಚ್ಛೆ ಬರುತ್ತೆ, ಆಗ ಮೇಘದಲ್ಲಿದ್ದು ಅದೇ ಶಕ್ತಿ ಪ್ರಕಟ ಮಾಡ್ತೇನೆ, ಇಲ್ಲದೆ ಮೇಘ ತನ್ನ ಸ್ಥಾನ ಮುಂದಕ್ಕೆ ಹೋಗುತ್ತೆ ಅಂದಾಗ ಆ ಮೇಘದಲ್ಲಿ ಮಳೆ ಕರೆಯುವ ಸ್ವಭಾವ ಭಗವದ್ ಅಧೀನ. ದ್ರವ್ಯಂ ಕರ್ಮಚ ಕಾಲಚ ಸ್ವಭಾವೋ ಜೀವಯೇವಚ ಯದನುಗ್ರಹಸ್ಥ ಸಂತಿ ನ ಸಂತಿ ಅಪೇಕ್ಷ. ಆದ್ದರಿಂದ ಅವನ ಅಧೀನವಾದನ್ನು ಅಲ್ಲಿ ಕೊಡಬೇಕಾಗಿಲ್ಲ. ಅಲ್ಲಿ ಒಳಗಾರು ಶ್ರೀಹರಿಯೇ ಇತ್ತು ಅದನ್ನು ಕರಿತಾ ಇದ್ದಾರೆ. ಇನ್ನು ಖಾಲಿ ಖಾಲಿ ಬೀಸೋದ್ಯಾದಿಂದ ತೇನ ವಿನಾ ತೃಣಮೂರ್ತಿ ನಚ್ಚದತಿ. ಖಾಲಿಯಲ್ಲಿರ್ತಕ್ಕಂಥ ಚಾಲನ ವ್ಯೂಹನ ಇವೆಲ್ಲ ಭಗವಂತನ ಅಧೀನ ಅಂತ ತಿಳ್ಕೊಂಡು ಹೇಳ್ತಾರೆ. ಬನ್ನಿ ಭಗವದ್ ಅಧೀನ ಅಂತ ತಿಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಅದರಲ್ಲಿದ್ದು ಬೀಸ್ತಕ್ಕಂತಹ ಸ್ವಭಾವ ಶಬ್ದವಾಚನಾದ ಪರಮಾತ್ಮನಿಗೆ ಅದನ್ನು ಕೊಡಬೇಕು. ಇನ್ನು ಇಂದ್ರದೇವರಲ್ಲಿದ್ದು ಯಾರು ಮಾಡ್ತಾರೆ? ಭಗವಂತನೇ. ಬ್ರಹ್ಮನಿ ಬ್ರಹ್ಮರೂಪೋಸು ಶಿವರೂಪಿ ಶಿವೇಷ್ಠಿತ. ಯಾವ ದೇವರು ಸ್ವಾತಂತ್ರ್ಯನೇ ಏನು ಮಾಡಲಿಕ್ಕೂ ಸಮರ್ಥರಲ್ಲ. ಭಗವಂತ ತಾನು ಅವರಲ್ಲಿದ್ದು ಆಯಾ ಗುಣವನ್ನು ಪ್ರಕಟ ಮಾಡಿದರೆ ಮಾತ್ರ ಉಂಟು, ಇಲ್ಲದವರು ಇಲ್ಲೇ ಇಲ್ಲ. ಆದ್ದರಿಂದ ಇಂದ್ರಿಗೂ ಕೊಡಬೇಕಾಗಿಲ್ಲ. ಹಾಗೆ ಯಾರು ಕೊಡಬೇಕು? ಇವರು ಎಲ್ಲರಲ್ಲೂ ಇದ್ದು ಏನು ಕಾರ್ಯ ಮಾಡ್ತಾರೆ ಶ್ರೀಹರಿ, ಅವನು ಕೊಡಬೇಕು. ಸ್ವಭಾವಸ್ತಂ ಹರಿನಲ್ಲಿದೆ, ಸ್ವಭಾವ ಶಬ್ದವಾಚ್ಯನಾದ ಶ್ರೀಹರಿ ಕೊಡಬೇಕು. ಭೇಷಂದ ನಂದಗೋಪ ನೂರಾರು ವರ್ಷದ ಬಂದ ಸಂಪ್ರದಾಯ ಬಿಟ್ಟಿರ್ತಾರೆ. ಹೌದು, ಭಗವಂತ ಎಲ್ಲ ಕಡೆಗಿದ್ದಾನೆ, ಎಷ್ಟು ಕಡೆಗೆ ಅಂತ ನಾವು ಕೊಡಬೇಕು ಅಂತ. ಭಗವಂತ ಇಲ್ಲದೇ ಇದ್ದ ಜಾಗವೇ ಇಲ್ಲ. ಒಂದು ಕಡೆ ಪೂಜೆ ಮಾಡೋದೇ ನಮಗೆ ಕಷ್ಟ, ಸಾವಿರಾರು ಕಡೆ ಪೂಜೆ ಮಾಡೋದು ಎಲ್ಲ ಕೈ ಬಿಟ್ಬಿಡ್ತೀವಿ. ಹಾಗಲ್ಲ, ನಮಗೆ ಯಾವ ಅಧಿಷ್ಠಾನದಿಂದ ಉಪಕಾರವಾಗುತ್ತೆ ಆ ಅಧಿಷ್ಠಾನದಲ್ಲಿ ಭಗವಂತ ಇದ್ದಾನೆ ಅಂತ ತಿಳ್ಕೊಂಡು ನಾವು ಪೂಜೆ ಮಾಡ್ತೀವಿ. ಎತ್ತರೇ ಕಾಗೃತ ತತ್ರಾವಿಶೇಷ ಓಂ ಅಂತಕ್ಕಂಥ ಬ್ರಹ್ಮಸೂತ್ರ ಹೇಳ್ತಾರೆ. ನಮ್ಮ ಮನಸ್ಸು ಎಲ್ಲಿ ಪ್ರಸನ್ನತೆಯನ್ನು ಹೊಂದಿದ್ರೆ ಅಲ್ಲೇ ನೀ ಧ್ಯಾನ ಮಾಡಬೇಕು. ಹಾಗೆ ನಮಗೆ ಯಾರಿಂದ ಉಪಕಾರವಾಗ್ತಾರೆ ಆ ವ್ಯಕ್ತಿಯಲ್ಲಿ ಪರಮಾತ್ಮ ನೀನಿದ್ದು ಕೊಡ್ತಾ ಇದ್ದು ಅಂತ ತಿಳ್ಕೊಂಡು ಆ ಅಧಿಷ್ಠಾನದಲ್ಲಿ ಪರಮಾತ್ಮನಿಗೆ ಕೊಡಬೇಕಾದ್ರೆ ಯಾರು? ಈಗ ನಾವು ರಾಜನ ಕಟ್ಟು ಕೊಡಲು ನಾವು ಜಲಮಂಡಲಿ ಬೇರೆ ಕಟ್ತೀವಿ, ಕಾರ್ಪೊರೇಷನ್ ಬೇರೆ ಕಟ್ತಾ ಇದ್ದೀವಿ, ಕೆಇಬಿ ಬೇರೆ ಕಟ್ತಾ ಇದ್ದೀವಿ. ಇನ್ನು ನಾನಾ ರೀತಿಯಲ್ಲಿ ಒಬ್ಬೇ ರಾಜನ ಕಟ್ಟು ಬೇರೆ ಬೇರೆ ಯಾಕೆ ಕಟ್ಟಬೇಕು? ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಆದ್ದರಿಂದ ಆಯಾ ಡಿಪಾರ್ಟ್ಮೆಂಟ್ ಮೂಲಕವಾಗಿ ಉಪಕಾರ ಮಾಡ್ತಾ ಇದ್ದಾರೆ. ಅದನ್ನು ಹಾಗೆ ನಾವು ಕೊಡ ಭಗವಂತನನ್ನ ನಮಗೆ ಅತಿಯಾದ ಉಪಕಾರ ಮಾಡ್ತಕ್ಕಂತಹ ಅಧಿಷ್ಠಾನದಲ್ಲಿ ನೀನಿದ್ದೀ ಅಂತ ತಿಳ್ಕೊಂಡು ಆ ಪರಮಾತ್ಮನಿಗೆ ನಾವು ಕೊಡ್ಬೇಕು. ಸ್ವಭಾವ ಶಬ್ದವಾಚ್ಯನಾದ ಪರಮಾತ್ಮನಿಗೆ ಸ್ವಭಾವಸ್ತಂ ಹರಿಮ್ಯತೆ ಅಂತಂದ ಕೃಷ್ಣ ಬೇಷ. ಹಾಗೆ ನಾವು ಏನು ಮಾಡಬೇಕು, ನಮ್ಮ ಈ ಗೋವರ್ಧನ ಪರ್ವತ ನಮಗೆ ತುಂಬಾ ಉಪಕಾರವಾಗ್ತಾ ಅದರಿಂದ ನಮ್ಮ ಪಶುಗಳು ಹುಲ್ಲು ಸಿಗ್ತಾರೆ, ನದಿ ಹುಟ್ಟು ಬಂದು ನಮ್ಮ ವ್ಯವಸಾಯಕ್ಕೆ ಅನುಕೂಲವಾಗ್ತಾರೆ, ಎಲ್ಲಾ ರೀತಿಯಲ್ಲಿ ನಾವೆಲ್ಲ ವಹಿಸ್ತೇವೆ, ಗೋರಕ್ಷಣೆಗೆ ಬಹಳ ಉಪಕಾರವಾಗ್ತಾರೆ ಸರಿ ಅಂತ ಪೂಜೆ ಮಾಡಿದರು. ಪರಮಾತ್ಮ ತಾನೇ ಒಳಹೊಕ್ಕ ತಗೊಂಬಿಟ್ಟ. ಆಮೇಲೆ ನಾನು ಪ್ರೀತನಾಗಿದ್ದೇನೆ ಅಂದ ಇಂದ್ರದೇವರು ಸಿಟ್ಟು ಬಂತು ಮಳೆ ಇವೆಲ್ಲ ಕಥೆ ಮುಂದೆ ಹೋಗ್ತೇವೆ. ಏಳು ದಿವಸ ಮಳೆ ಕಳೆದು ಪರಮಾತ್ಮ ಅದನ್ನೇ ಮೇಲೆ ಕೆತ್ತರಿ. ನಾವು ಯಾವ ಅಧಿಷ್ಠಾನದಲ್ಲಿ ದೇವರು ಚಿಂತನೆ ಮಾಡ್ತೀವಿ ಆ ಅಧಿಷ್ಠಾನದಲ್ಲೇ ದೇವರಿಗೆ ನಮ್ಮ ರಕ್ಷಣೆ ಮಾಡ್ತೇವೆ, ನಾವು ಬೇರೆ ಹೋಗಬೇಕಾದ್ದೇ ಇಲ್ಲ. ಯಾವ್ಯಾವ ಅಧಿಷ್ಠಾನದಲ್ಲಿ ದೇವರು ಚಿಂತನೆ ಮಾಡ್ತೀವಿ ಅಲ್ಲದೇ ಇದ್ದ ನಮ್ಮನ್ನ ರಕ್ಷಣೆ ಮಾಡ್ತಾನೆ ದೇವರು. ಅದಕ್ಕೋಸ್ಕರವಾಗಿ ಈ ರೀತಿ ಇರ್ತಕ್ಕಂತಹ ಪರಮಾತ್ಮನನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಉಪಾಸನೆ ಮಾಡಿ ಅವರ ಮೂಲಕವಾಗಿ ಭಗವಂತನಿಗೆ ಕೊಟ್ಟರೆ ಭಗವಂತ ಅವರ ಲೋಕವನ್ನೇ ಕೊಟ್ಬಿಡ್ತಾನೆ. ಅದೇ ತಲೆಬಿದ್ದು ಅಂತ ಗೀತೆಯಲ್ಲಿ ಕೃಷ್ಣ ಸ್ಪಷ್ಟವಾಗಿ ಹೇಳಿದರು. ಅದಕ್ಕೋಸ್ಕರವಾಗಿ ಶ್ರೀಧರೇಂದ್ರಿ ಸರೋಜ ಯುವರ ಏಕಾದಶ ಸ್ಥಾನದೊಳಗಿಟ್ಟು ಆದರಿಗೆ ಸಂಸ್ತುತಿಸುವವರಿಗೆ ಈ ನವಗ್ರಹವು ಆದಿತೇಯರು ಸಂತತ ಆದಿವ್ಯಾಧಿಗಳ ಪರಿಹರಿಸುತ್ತವರನ್ನು ಕಾದುಕೊಂಡಿ ಹರಿ ಎಲ್ಲವೊಂದಾಗೀಶನಾಗ್ಯ ನಿಂತು. ನೀ ಬೇರೆ ನೀನು ಏನೇನು ಬೇರೆ ಮಾಡಬೇಕಾದಿಲ್ಲ, ಯಾವ ನವಗ್ರಹ ಹೋಮ ಬೇಕಿಲ್ಲ, ಯಾವ ದೇವತೆಗಳು ಬೇಕಿಲ್ಲ, ಪರಮಾತ್ಮನ ಒಬ್ಬನೇ ಚಿಂತನೆ ಮಾಡಿಬಿಟ್ಟು ಆದ್ರೆ ದೇವತೆಯನ್ನು ಬಿಡಬೇಕು ಅಂತ ಅಲ್ಲರ್ಥ. ದೇವತೆಗಳು ಹೇಗಿರಬೇಕು, ಪರಿವಾರತೆಯ ಗ್ರಾಹ್ಯ ಅಂತ ಪರಿವಾರತೆಯ ಅಂತ ಮೊದಲೇ ಪದ್ಯ ಆವ ಪರಬೊಮ್ಮಂತೆ ವಿಮಲಾಂಗಾವ ಬದ್ಧರು ಎಂದಿರಿ ಬಾ ರಾಜೀವ ಭವ ಮೊದಲಾದ ಅವರ ಅನುದಿನವ ಹರಿಪದರು ಸೇರಿಪರಿಗೆ ಅನುಕೂಲವಲ್ಲದೆ ತಾವು ಇವರನ್ನು ಕೆಡಿಸಬಲ್ಲದೆ ಶ್ರೀವಿಲಾಸಾಸ್ಪದನ ದಾಸರಿ ಮುಂತೆ ಅಪಜೆಯು. ಇವರೆಲ್ಲೂ ಪರಮಾತ್ಮನ ದೇಹದಲ್ಲಿದ್ದಾರೆ, ಬದ್ಧರು ತಿರು ಅಲ್ಲಿಂದ ಹೊರ ಬರಹಾಗಿಲ್ಲೇ ಇಲ್ಲ. ದೇವತೆಗಳೆಲ್ಲರೂ ಕೂಡ ಯಾವ್ಯಾವ ಅವಯವದಿಂದ ಹುಟ್ಟಿದ್ದಾರೆ ಅಲ್ಲೇ ಬದ್ಧರು ಅಂತ ಹೇಳಿಬಿಟ್ಟಿದ್ರು. ಅದನ್ನು ಬಿಟ್ಟು ಬೇರೆ ಯೋಗ್ಯಿಲ್ಲ, ಅಲ್ಲೇ ಇದ್ದು ಅದೇ ಅವಯವನ್ನು ಉಪಾಸನೆ ಮಾಡಿ ಮೋಕ್ಷದಲ್ಲಿ ಅಲ್ಲೇ ಸಾಹಿತ್ಯವನ್ನು ಹೊಂದಾರೆ ಅಂದಾಗ ಹೊರಗೆ ಬರಾಗಿಲ್ಲ ಅಂದ್ಮೇಲೆ ಭಗವಂತನ ಕೊಟ್ಬಿಟ್ರೆ ಅವರು ಹಾಗೇ ಹೋಗ್ತಾರೆ. ಅದಕ್ಕೋಸ್ಕರವಾಗಿ ನೀ ಬೇರೆ ಮಾಡಬೇಕಾಗಿಲ್ಲ, ನೀನು ಬೇರೆ ಮಾಡಿ ಅನಿಯಲ್ಲಿ ಕೂಡ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಕೃಷ್ಣಾರ್ಪಣವನ್ನು ತೆರೆಯುತ್ತೆ ಅಂತ ಹೇಳಿ. ಯಾಕೆ ನನ್ನನ್ನು ನಂಬಲಿಲ್ಲ, ಅವನ ಮೂಲಕವಾಗಿ ನನಗೆ ಕೊಟ್ಟೆ ಹೊತ್ತು ನನಗೆ ಕೊಟ್ಟು ಅವ್ರಿಗೆ ಕೊಡು ಅಂತ ನೀ ಹೇಳಲಿಲ್ಲವಾದ್ದರಿಂದ ನನ್ನ ನಂಬಲಿಲ್ಲವಾದ್ದರಿಂದ ನೀನು ಯಾರನ್ನು ನಂಬಿದ್ಯೋ ಅಲ್ಲಿಗೆ ಕಳಿಸ್ತೀನಿ ಅಂತ ಹೇಳ್ತಾ ಕೃಷ್ಣ. ಆ ದೇವರೋಕಕ್ಕೆ ಹೋಗಬೇಕು ಮತ್ತು ವಾಪಸ್ ಬರ್ತಿರಬೇಕು. ಯಾಕೆ ನನ್ನ ನಂಬಿದರೆ ಮಾತ್ರ ಶಾಶ್ವತವಾದ ವೈಕುಂಠ ಲೋಕವನ್ನು ನಾನು ಕೊಡ್ತೀನಿ. ಇದು ತ್ರೈವಿಕರು ಅಂತ ಸ್ಪಷ್ಟವಾಗಿ ಅವರು ಮೋಕ್ಷವಾಗಲ್ಲ ಅಂತ ಕೃಷ್ಣ ಭಗವದ್ಗೀತೆ ಹೇಳ್ತಿದ್ದಾರೆ. ಮೇದಿನಿಯ ಮೇರುಳ್ಳ ಕೋಷ್ಪಾದೋದಕಗಳೆಲ್ಲ ಅಮಲ ತೀರ್ಥವು ಪಾದ ಪಾದ್ರಿ ಧರಾ ತಳಗೆ ಸುಕ್ಷೇತ್ರ ಜೀವಗಳು ಶ್ರೀಧನು ಪ್ರತಿಮೆಗಳು ಇವರುಂಬೋದನೆ ನೈವೇದ್ಯ ನಿತ್ಯದಿ ಹಾದಿ ನಡೆಯುವುದೇ ನಕ್ತನಗ ಎಂದು ಅರಿತವನೇ ಯೋಗಿಂತ. ಜ್ಞಾನಿಯಾಗಿರ್ತಕ್ಕಂಥವನಿಗೆ ಭೂಮಿ ಮೇಲೆ ಒಂದು ಗೋವಿನ ಪಾದಷ್ಟು ಜಾಗದಲ್ಲಿ ನೀರಿಂಟಿದೆ ಅದೇ ಅಮಲವಾದ ತೀರ್ಥ ಅಂತ. ಯಾಕೆ ಎಲ್ಲಿ ಚಿಂತನೆ ಮಾಡದೆ ಸಕಲ ದೇವತೆಯು ನಾವು ಹೇಳ್ತಾ ಇದೀವಲ್ಲ ಗಂಗಾ ಗಂಗೇತಿ ಜೀವ ಯೋಜನಾ ನಾವು ಸಜ್ಜೆ ಇರ್ತೀವಿ ಮುಚ್ಚತೆ ಸರ್ವ ಪಾಪಿಯ ಬಿಟ್ಟು ಲೋಕಂ ಸಗುತ್ತೀವಿ ಅಂತ ನಾವು ಗಂಗಾ ಸ್ಮರಣ ಮಾಡದೆ ಗಂಗಾದೇವಿ ಬಂದ್ಬಿಡ್ತಾ ಇರ್ತಕ್ಕಂತಹ ನಂಬಿಕೆಯಿಂದ ನಾವು ಸ್ನಾನ ಮಾಡೋ ಸ್ಮರಣೆ ಮಾಡ್ತೀವಿ. ಗಂಗೇ ಯಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜರೇಸ್ಮಿನ್ ಸನ್ನಿಧಂ ಕೂರು ಅಂತ ಹೇಳಿ. ಸನ್ನಿಧಂ ಕೂರು ಅಂದ್ರೆ ನಾವಿಟ್ಟ ಆಗಲ್ಲ ಅವರೆಲ್ಲ ಯಾವಾಗ ಬರ್ತಾರೆ, ನೀವು ಬಾಂದ್ರೆ ಬರಲ್ಲ. ಶ್ರೀವರನಿಗೆ ಅಭಿಷೇಕ ಮುಂದೆ ಹೇಳ್ತಾರೆ ಭಗವಂತನಿಗೆ ಬಿಂಬನಾದ ಶ್ರೀಹರಿಗೆ ಅಭಿಷೇಕ ಅಂದಾಗ ನಾವು ಕರೀದ ಹೋದ್ರೆ ಬರ್ತಾರೆ. ಮುಂದೆ ಆ ಪದ್ಯ ವಿಸ್ತಾರವಾಗಿ ಹೇಳ. ಅದಕ್ಕೋಸ್ಕರ ಈ ಜ್ಞಾನ ಇರ್ತಕ್ಕಂಥವನಿಗೆ ಎಲ್ಲಾ ನೀರು ಪವಿತ್ರ. ಒಂದು ಗೋಷ್ಪಾದದಷ್ಟೇ ನೀರು ನಿಂತಿದೆ ಅದು ಪವಿತ್ರವನು. ಯಾಕೆ ಅಲ್ಲಿ ಎಲ್ಲ ಚಿಂತನೆ ಮಾಡ್ತೇನೆ, ನಮ್ಮ ಮಾನಸಿಗೂ ಆ ಚಿಂತನೆ ಮಾಡ್ತದೆ ಬಂದೇ ಬರ್ತಾರ. ಎಲ್ಲಿಂದ ಬರ್ತಾರೆ, ನಮ್ಮ ದೇಹದಿಂದ ಬರ್ತಾರೆ. ಮೊನ್ನೆ ಹೇಳಿದಾಗೆ ನಡ್ಡಗಮಾನಿಗಳು ಕೀರ್ತಾಭಿಮಾನಿಗಳು ಏನಪ್ಪ ಗಂಗಾ ಅಂದ್ರೆ ಕಾಶಿಯಿಂದಲೇ ಬರಬೇಕು ಪ್ರಯಾಗದಿಂದಲೇ ಬರಬೇಕು ಅಂತಲ್ಲ, ನಮ್ಮ ದೇಹದಲ್ಲಿ ಇಡಾ ನಾಡಿ ಇಡಾ ಭಾಗ್ಯ ರೀತಿಯ ಪ್ರೋಕ್ತ ಪಿಂಗದ ಯಮನಾಸ್ಪತ ತಯೋರ್ ಮತ್ತೆ ಗತೇ ನಾಡಿ ಸುಷುಮ್ನಾಥ ಈ ರೀತಿ. ಆದ್ರಿಂದ ಈ ರೀತಿ ಇನ್ನ ಅಮರತಿ ಪಾದ ಪಾದ್ರಿ ಧರ ಅಂತೇಳಿ ಸುಕ್ಷೇತ್ರ. ನಾವು ಎಲ್ಲಿ ಭಗವಂತ ಸ್ಮರಣೆ ಅದೇ ಸುಕ್ಷೇತ್ರ. ಅದಕ್ಕಂತ ಗೋಪಾಲದಾಸರು ಆವ ಕಾಲದಲ್ಲಿ ನಿನ್ನ ಸ್ಮೃತಿಯು ಬಂತೆ ಆ ಕಾಲವೇ ಪುಣ್ಯ ಕಾಲ ಅಂದರು. ಆವ ಸಹವಾಸದಲ್ಲಿ ನಿನ್ನ ಸ್ಮೃತಿಯು ಬಂತೆ ಆ ಸಹವಾಸವೇ ಸತ್ಯನ ಸಹವಾಸ. ಆವ ದೇಶದಲ್ಲಿ ನಿನ್ನ ಸ್ಮೃತಿಯು ಬಂತೆ ಆ ದೇಶವೇ ಪುಣ್ಯ ದೇಶ. ಪುಣ್ಯ ದೇಶ ಅಂತಕ್ಕಂತ ನಾವು ತಿಳ್ಕೊಂಡಿರೋವಲ್ಲ, ಯಾವ ಜಾಗದಲ್ಲಿ ಭಗವಂತನ ಸ್ಮರಣೆ ಬರುತ್ತೆ ಅದೇ ಪುಣ್ಯ. ಭಗವಂತನ ಸ್ಮರಣೆಯಿಂದ ಆ ಜಾಗಕ್ಕೆ ಪಾವಿತ್ರ್ಯತೆ ಅಷ್ಟೇ ಹೊರತು ಜಾಗದಿಂದ ಭಗವಂತನ ಸ್ಮರಣೆಗೆ ಪಾವಿತ್ರ್ಯತೆ ಅಲ್ಲ ಅಂತ. ಅದಕ್ಕೋಸ್ಕರವಾಗಿ ಇಲ್ಲಿ ಸುಕ್ಷೇತ್ರ ಎಲ್ಲಿ ದೇವಸ್ಥಾನದಲ್ಲಿ ಬರ್ತದೆ ಅದೇನು ಒಳ್ಳೆ ಕ್ಷೇತ್ರ ಅನ್ಬಿಟ್ಟು. ಅಲ್ಲ ಜೀವಗಳ ಶ್ರೀಧರ ಪ್ರತಿಮೆಗಳು, ಪರಮಾತ್ಮನ ಪ್ರತಿಮೆಗಳು, ಅವೆಲ್ಲ ಜಡ ಪ್ರತಿಮೆಗಳು, ಅವೆಲ್ಲ ಆಹಿತ ಪ್ರತಿಮೆಗಳು, ಇವೆಲ್ಲ ಜಡ ಪ್ರತಿಮೆಗಳು. ಜಡ ಪ್ರತಿಮೆಯಲ್ಲಿ ಸನ್ನಿಧಾನ ಹೋಗ್ಬಿಡ್ತದೆ ಬೇಕಾದ್ರೆ, ಏನು ನಾನಾ ಕಾರಣಗಳಿಂದ ಸನ್ನಿಧಾನ ಹೋಗುತ್ತೆ. ಈ ಜಲ ಪ್ರತಿಮೆಗಳಲ್ಲಿ ಸನ್ನಿಧಾನ ಹೋಗಲು ಇಲ್ಲೇ ಇಲ್ಲ. ಯಾಕೆ ಸದಾ ಜಾಗೃತನಾಗಿರ್ತಾನೆ ಪರಮಾತ್ಮ, ನೇರವಾಗಿ ತಗೋತಾನೆ. ಅದಕ್ಕೆ ಜೀವಗಳು ಶ್ರೀಧರ ಪ್ರತಿಮೆಗಳು ಇವೆಲ್ಲ ಪರಮಾತ್ಮನ ದೇವರನ್ನು ನೋಡಬೇಕಾದ ಜಲ ಪ್ರತಿಮೆಗಳಲ್ಲಿ. ಕಪಿಲ್ ದೇವರು ಹೇಳ್ತಾರೆ, ಅಹಂ ಸರ್ವೇಶು ಭೂತೇಶು ಭೂತಾತ್ಮ ಸ್ಥಿತಸ್ಥದ ತಮ್ಮ ಅವಿಜ್ಞಾಯ ಮಾಮತ್ಯ ಕುರುತಿ ಅರ್ಜಾಂಬನ ಮುಂಚೆ. ಅದಕ್ಕೋಸ್ಕರವಾಗಿ ಈ ರೀತಿ ತಕ್ಕಂಥದ್ದು ಜೀವಗಳು ಶ್ರೀಧನ ಪ್ರತಿಮೆ ಇವರುಂಬೋದೇ ನೈವೇದ್ಯ. ಏನೇನು ಎಲ್ಲರೂ ಅವರವರ ಮನೆಗಳಾಗಿ ಏನು ಊಟ ಮಾಡ್ತಾ ಇದೆ ಸ್ವಾಮಿ, ಇದೆಲ್ಲ ನಿಮ್ಮ ನೈವೇದ್ಯ. ಏನ್ರಿ ನಮ್ಮನ್ನೇ ಹುಚ್ಚರು ತಿಳ್ಕೊಂಡ್ರ? ಏನು ಯಾರ ನಾವೇನು ಅವ್ರಿಗೆ ಅಕ್ಕಿ ಕೊಟ್ಟಿಲ್ಲ, ಬ್ಯಾಳಿ ಕೊಟ್ಟಿಲ್ಲ, ಎಲ್ಲ ಅವರವ್ರ ಮನೆಗಳಾಗ ಅವರು ಸಂಪಾದನೆ ಮಾಡಿಕೊಂಡು ಊಟ ಮಾಡ್ತಾ ಇದ್ರಿ, ಸಮರ್ಪಣೆ ಮಾಡಿದ್ರಿ, ನಮ್ಗೇನು ಅಧಿಕಾರ ಅಂತಂದ್ರೆ. ಅದಕ್ಕೆ ಹೇಳ್ತಾರೆ ಆಚಾರ್ಯ, ಹೇಳ್ತಾರೆ ಈ ಮಾತು, ಯಥಾಕಾಲ ಮನುಷ್ಯಾದ್ಯೈ ಮೋಕ್ಷಮಾನಂ ಶರೀರವೇ ತತ್ಸರ್ವ ವಿಷ್ಣು ಪೂಜಾಸ್ತು ಪ್ರಿಯತಾಂ ಮೇ ಜನಾರ್ದನ. ಯಥಾಕಾಲ ಮನುಷ್ಯಾದ್ಯ ಎಂದು ಮನುಷ್ಯ ಪಶು ಪಕ್ಷಿ ಏನೇನು ತಿಂತಾ ಇದ್ದೇನೆ ಅದೆಲ್ಲೂ ಅಂತರ್ಯಾಮಿಯಾದ ಸ್ವಾಮಿ ನಿಮ್ಗೆ ಸಮರ್ಪಣೆ ಮಾಡಿದ್ದೇನೆ, ನೀನು ನನಗೆ ಪ್ರೀತನಾಗುತ್ತಾನೆ. ಅದಕ್ಕೋಸ್ಕರವಾಗಿ ಜ್ಞಾನಿಯಾಗಿರ್ತಕ್ಕಂಥವನಿಗೆ ಅವನು ಬಹಳ ಸುಲಭ, ಅರಿತವರಿಗೆ ಅತಿ ಸುಲಭ ಹರಿಯ ಪೂಜೆ. ಅರಿಯದವ ನಿರ್ಭಾಗ್ಯ ತಮ್ಮ ಲೋಕದವರಿಗಿದ್ದೇನೆ. ಅಜ್ಞಾನಿ ಆದವರಿಗೆ ಲಿಮಿಟೆಡ್, ಜ್ಞಾನಿ ಆದವರ ಪೂಜೆಗೆ ಜಗತ್ತಿನಲ್ಲಿ ಎಲ್ಲಾ ವಸ್ತುಗಳ ಪೂಜೆಗೆ ಉಪಯೋಗ. ಅಜ್ಞಾನಿಯಾಗಿರ್ತಕ್ಕಂಥವನಿಗೆ ಆ ವಸ್ತುವೇ ಬೇಕು, ಈ ವಸ್ತು ಅದಿಲ್ಲ ಹೋದ್ರೆ ಪೂಜೆ ಇಲ್ಲ, ಇದಿಲ್ಲ ಹೋದ್ರೆ ಪೂಜೆ ಇಲ್ಲ, ಏನಿಲ್ಲ. ಜ್ಞಾನಿಗೂ ಅಜ್ಞಾನಿಗೂ ಅಜಗದಾಂತರ ವ್ಯತ್ಯಾಸ ಅಂತೇಳಿ ಸಾಧನದ ಬಗ್ಗೆ ಕಾಣೆ ನಿಲ್ಲಬಹುದೇ? ಸಾಧನದಲ್ಲಿ ಹರಿ ಕರುಣವಾದ ಬಳಿಕ ಸಾಧನದ ಬಗ್ಗೆ ಕಾಣೆ ನಿಲ್ಲಬಹುದೇ? ಎಲ್ಲವೂ ಭಗವಂತನೇ, ಪೂಜೆಯು ಉಪಯುಕ್ತವಾಗ್ತಾ ಇರ್ತಕ್ಕಂಥ. ಅದಕ್ಕೆ ಇವರುಂಬುವುದು ನಿತ್ಯದ ಹಾಗೆ ನಡೆಯುವುದೇ ನರ್ತನವೇ ಎಂದು ಅರಿತವನಿ. ನಾವೇ ನಡೀತಾ ಇರ್ತೀವಿ ಅದೇ ಪರಮಾತ್ಮನ ನರ್ತನ ಸೇವೆ ಅಂದುಕೊ. ನೀನು ನಾಟ್ಯನೇ ಮಾಡಬೇಕು ಅಂತಲ್ಲ, ನಾವು ನಡೀತಕ್ಕಂಥದ್ದೇನಿದೆ ಅದೇ ಪರಮಾತ್ಮ. ಸರ್ವ ದೇಶವು ಪುಣ್ಯ ದೇಶವು, ಸರ್ವಕಾಲವು ಪರ್ವಕಾಲವು, ಸರ್ವ ಜೀವರು ದಾನ ಪಾತ್ರರು, ಮೂರು ಲೋಕಗಳು, ಸರ್ವ ಮಾತುಗಳೆಲ್ಲ ಮಂತ್ರವು, ಸರ್ವ ಕೆಲಸಗಳೆಲ್ಲ ಪೂಜೆಯು. ಯಾರಿಗೆ? ಎಲ್ರಿಗೆಲ್ಲ. ಸರ್ವ ವಂದನ ವಿಮಲ ಮೂರ್ತಿ ಧ್ಯಾನ ಉಳ್ಳವರು ಎಲ್ರಿಗೂ ಅಲ್ಲ. ಸರ್ವ ದೇಶವು ಪುಣ್ಯ ದೇಶವು, ಅವರು ಎಲ್ಲ ದೇಶವು ಪುಣ್ಯ ದೇಶವು. ನಾವೇನು ತಿಳ್ಕೊಂಡಿದ್ದೀವ, ಅಯೋಧ್ಯ ಮಧುರ ಮಾಯಾ ಕಾಶಿ ಕಾಂಚಿ ಅವಂತಿಕ ಪುರಿ ದ್ವಾರಾವತಿ ಚೈವ ಸಪ್ತೈತೆ ಮೋಕ್ಷದಾಯಕಾಹ ಅಂತ ನಾವು ತಿಳ್ಕೊಂಡಿದ್ದೀವಿ. ಹಾಗಲ್ಲ, ಜ್ಞಾನಿಯಾಗಿರ್ತಕ್ಕಂಥವನಿಗೆ ಯಾವ ಊಷಣ ಕ್ಷೇತ್ರದಲ್ಲಿರಲಿ, ಎಂಥ ಕ್ಷೇತ್ರದಲ್ಲಿರಲಿ, ಭಗವಂತನ ಸ್ಮರಣೆ ಬರ್ತಾ ಇರುವಾಗ ಅದು ಪುಣ್ಯ ದೇಶವೇ ಅಂತ ಹೇಳಿ. ಭಗವಂತನ ಸ್ಮರಣೆ ಬರದೇ ಇರ್ತಕ್ಕಂಥ ನೀ ತೀರ್ಥ ಕ್ಷೇತ್ರಕ್ಕೆ ಹೋದ್ರೂ ನಿನ್ನ ಭಾಗಕ್ಕಲ್ಲ ಅದು ಅಂತ ಹೇಳಿ. ನಿನ್ನ ಭಾಗಕ್ಕಲ್ಲ, ಯಾರು ಸ್ಮರಣೆ ಬರ್ತೋ ಅವರು ಉದ್ಧಾರ ಮಾಡ್ತಾ ಅಷ್ಟೇ ತೀರ್ಥಕ್ಷೇತ್ರರು. ಸ್ಮರಣೆ ಇಲ್ಲದೆ ಇರ್ತಕ್ಕಂಥವರು ಅಲ್ಲಿ ತೀರ್ಥಕ್ಷೇತ್ರಕ್ಕೆ ಹೋಗಿ ಧನುರ್ಮಾಸಿ ಸಿತೆ ಪಕ್ಷೆ ದ್ವಾದಶ್ಯ ಮರುಣೋದಯ ಕಾಂಚಂತೆ ದೇವತಾ ಸರ್ವ ಮಜ್ಜನಂ ತಜ್ಜನೇ ಶುಭೆ ಅಂತ ಹೇಳ್ತಾರೆ. ಸ್ವಾಮಿ ವಿಶ್ವರಣಿಯಲ್ಲಿ ಆ ದಿವಸ ಎಲ್ಲಾ ದೇವತೆಗಳು ಸ್ನಾನ ಮಾಡಬೇಕು ಅಂತ ಅಪೇಕ್ಷೆ ಮಾಡ್ತಾರೆ, ಬಂದು ಸ್ನಾನ ಮಾಡ್ತಾರಂತೆ. ನಾವು ಇಲ್ಲಿಂದ ಹೋಗ್ತಾರೆ, ಹೋಗ್ತಾರೆ ಯಾವುದೋ ಒಂದು ಲಾಡ್ಜ್ನ ಇಳ್ಕೋತಾರೆ, ಚಳಿ ಅಂತಾರೆ, ಅಲ್ಲಿ ಬಿಸಿನೀರು ಸ್ನಾನ ಮಾಡ್ತಾರೆ. ಇನ್ನು ದೇವರ ದರ್ಶನಕ್ಕೆ ಲಕ್ಷಗಟ್ಟಲೆ ದುಡ್ಡು ಇರ್ತೆ, ಒಂದಲ್ಲ 2 ಲಕ್ಷ ಕೊಟ್ಟೆ ದೇವರ ಹತ್ರ ಕರ್ಕೊಂಡು ಹೋಗಿ ಬಿಡಿಸ್ಕೊಳ್ತಾರೆ. ದುಡ್ಡು ಇದ್ರೆ ಮುಗ್ದೋಗುತ್ತೆ, ಹಣವೇ ನಿನ್ನೆಯ ಗುಣ ಎಷ್ಟು ವರ್ಣಿಸಲಿ, ದೇವರಿದ್ರೆ ಕರ್ಕೊಂಡು ಹೋಗಿ ಬಿಡಿಸ್ಬಿಡ್ತಾರೆ. ಆಗೊಟ್ಟು ನಾವು ತಿರುಪತಿ ಹೋದ್ವಿ, ನಾವು ಮುಕ್ಕೋಟಿ ದ್ವಾದಶಿ ಹೋದ್ವಿ, ಅಷ್ಟೇ ಹೋಗ್ತೇವೆ. ಅಲ್ಲಿ ಹೋದ್ರು ನಮ್ಮ ಭಾಗಕ್ಕೆ ಪವಿತ್ರ ಕ್ಷೇತ್ರವಾಗಲಿ ಅಂದರು. ಯಾಕೆ? ನಾವು ಭಗವಂತನ ಸ್ಮರಣೆ ಇಲ್ಲ. ಆ ರೀತಿ ಭಗವಂತನ ಚಿಂತನೆ ಮಾಡ್ತಕ್ಕಂಥವರಿಗೆ ಇಲ್ಲಿ ನಾವು ಊರೊಳಗೆ ಸ್ಮರಣೆ ಮಾಡ್ತು ಅಂತಂದ್ರೆ ಆ ಸ್ವಾಮಿ ಕೃಷ್ಣನ ಸನ್ನಿಧಾನ ಬಂದೇ ಇತ್ತು, ಬಂದ್ಬಿಡುತ್ತೆ ಪರಮಾತ್ಮ. ಯಾಕೆ? ಅಸಹಾಯರಿಗೆ ಪರಮಾತ್ಮ ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿದ್ದಾನೆ. ನಾವು ಎಲ್ಲ ರೀತಿಯ ಸಹಾಯ ಇರ್ತಕ್ಕಂಥವರಿಗೆ ನಾನು ಯಾಕೆ ಬೇಕು? ಅವನು ನನ್ನ ಅಪೇಕ್ಷೆ ಮಾಡುವುದಿಲ್ಲ. ನಮಾಮಿತಿ ಜ್ಞಾತು ಯಾತುರಂಗ ಜಾಹ ಕುತಕ್ಕರಿಂದ ಪ್ರಭವಂತ ಮೂರ್ತಿ ತಮ್ಮಂತ ಗಜರಾಜ. ಎಲ್ಲಿಯವರಿಗೆ ತನ್ನ ಹೆಂಡತಿ, ತನ್ನ ಮಕ್ಕಳು, ತನ್ನ ಸೈನ್ಯ ಇದರ ಮೇಲೆ ನಂಬಿಕೆ ಇತ್ತೋ ಅಲ್ಲಿವರೆಗೂ ಕೂಡ ಪರಮಾತ್ಮ ರಕ್ಷಣೆ ಮಾಡಲಿಲ್ಲ. ಇವರು ಯಾರೂ ನನ್ನ ರಕ್ಷಣೆ ಬರಲಿಲ್ಲ, ಸ್ವಾಮಿ ನೀನೇ ಗತಿ ಅಂದಾಗ ಆಗ ತಿರಸ್ಕಾರ ಮಾಡಲಿಲ್ಲ. ವಿಷ್ಣು ಸ್ನಾನ ಬೇಕಾಗಲಿಲ್ಲ, ಈ ಬೇಕಾಗ್ತೇನೆ ಬರಲು ಹೋಗಲಿಲ್ಲ. ದೇವರು ಸ್ಮರಿಸುವರ ಅಪರಾಧಗಳ ತಾ ಸ್ಮರಿಸ, ಇವರನ್ನು ತನ್ನನ್ನೇನು ಮರ್ತಿದ ಅದನ್ನು ಮರ್ತಿ. ದೇವರ ಸ್ವಭಾವ ಏನು ಇದು? ನಾವಿದೆಯೋ ಬೆಟ್ಟಿನ ಪಾಪ ಮತ್ತೆ ಹೋಗಿಲ್ಲ, ಕಂಡ ಕಂಡು ದೇವಸ್ಥಾನ ಉಪಾಸನೆ ಮಾಡಿದ್ದೇವೆ, ಈಗ ದೇವರ ಹತ್ರ ನಮ್ಮನ್ನು ಬಿಟ್ಕೊತಾನೋ ಇಲ್ಲೋ ಅಂದ್ರೆ ಅದನ್ನ ಮರ್ತಿರುತ್ತಾನೆ ದೇವರು. ಅದನ್ನ ಇದೊಂದು ಯಾಕೆ ಅದನ್ನ ಅವನ ಮೇಲೆ ಹಾಕಿದಾಗ ಇನ್ನೂ ಸಂತೋಷ ಬರ್ತಾನೆ. ಮರ್ತಿದ್ದು ನಿನ್ನ ಅಧೀನ ಸ್ವಾಮಿ, ನನ್ನ ಅಧೀನವಲ್ಲ. ನೀನು ಪ್ರೇರಣೆ ಮಾಡಿದ್ರೆ ನಾನೇ ಮರೀತಿದ್ದೆ. ಕಾಳಿಯನ್ನು ಪತ್ತೀರಿದೇ ಹೇಳಿದ್ದು, ನಮ್ಮಲ್ಲಿ ಸಿಟ್ಟಿಟ್ಟವನು ನೀನು, ಜಡವಾದ ಕೋಪವನ್ನು ಪ್ರಕಟ ಮಾಡಿದವನು ನೀನು. ನೀನೇ ಕಚ್ಚಿ ನೀನೇ ಕಚ್ಚಿಸಿಕೊಂಡು ನಮ್ಮ ಪತಿ ಶಿಕ್ಷೆ ಮಾಡಿದ ನಾವೆಲ್ಲಿ ಹೋಗ್ಬೇಕು ಅಂತ ಕೇಳಿದ್ರು. ನಾವು ಆ ಕಾಳಿಯನ್ನು ಬಿದ್ದು ದೇವರನ್ನೇ ಕೇಳಬೇಕಾದ್ರು. ನಾವು ನಮ್ಮ ಮೈ ಮೇಲೆ ಹಾಕೊಂಡು ಎಲ್ಲಿಯವರು ಮೈ ಮೇಲೆ ಹಾಕಿರ್ತೀವೋ ಅಲ್ಲಿಯವರು ದೇವರ ಸಹಾಯ ಸಿಗಲ್ಲ. ಎಲ್ಲ ಅವನ ಮೇಲೆ ಹಾಕಿದಾಗ ಮಾತ್ರ ದೇವರ ಅನನ್ಯಾಸ್ತಿಂತ ಎಂತೋಮ ಅದನ್ನೇ ಹೇಳಿದೆ. ಈ ರೀತಿರ್ತಕ್ಕಂಥ ಸರ್ವ ದೇಶವು ಪುಣ್ಯ ದೇಶವು, ಸರ್ವ ಕಾಲವು ಪರ್ವಕಾಲ. ಏನಪ್ಪ ಸೂರ್ಯ ಚಂದ್ರ ಗ್ರಹಣಗಳು ಆಗ್ಬೇಕು ಅಂತಕ್ಕಂಥದ್ದಿಲ್ಲ, ಅದು ಇನ್ನೇನು ಗ್ರಹಣಾದಿಗಳು ಆಗಬೇಕು ಅಂತಿಲ್ಲ. ಏನು ಉತ್ತರಾಯಣ ದಕ್ಷಿಣ ಪರ್ವಕಾಲ ಪುಣ್ಯ ಜ್ಞಾನಿ ಆಗಿರ್ತಕ್ಕಂಥವ್ನಿ ಎಲ್ಲಾ ಕಾಲವೂ ಪರ್ವಕಾಲ. ಸತ್ಪಾತ್ರಂ ಎತ್ತ ಲಭ್ಯತೆ, ಸದ್ಯನು ನಮಗೆ ಸಿಕ್ಕಿಬಿಡ್ತಂದ್ರೆ ಅದೇ ಪರ್ವಕಾಲ ಅಂತ ಹೇಳಿದ್ರು. ಅವರ ಸಹವಾಸವೇ ಪರ್ವಕಾಲ ಅಂತಕ್ಕಂಥದ್ದು. ಈ ರೀತಿ ಸರ್ವಕಾಲವು ಪರ್ವಕಾಲ. ತದೇವ ಲಗ್ನಂಸದೇವ ತಾರಾವಲಂ ಚಂದ್ರವಂತದೇ ವಿದ್ಯಾವಲಂ ಲಕ್ಷ್ಮೀಪತಿ ತೇಂದು ಯುಗಂ. ತದೇವ ಲಗ್ನಂ, ಯಾವ ಲಗ್ನ ಆ ಲಗ್ನ ಈ ಲಗ್ನ ಅನ್ಬೇಡ, ಯಾವಾಗ ಭಗವಂತನ ಸ್ಮರಣೆ ಅದೇ ಪುಣ್ಯತಮವಾದ ಕಾಲ. ಅದು ನೀವು ಒಳ್ಳೆ ಮುಹೂರ್ತ ನೋಡಿ ಭಗವಂತನ ಸ್ಮರಣೆ ಬರದೆ ಬರ್ತೀರಿ, ಅದು ಮುಹೂರ್ತ ಸಿದ್ಧವಲ್ಲ. ಅದಕ್ಕೆ ಸರ್ವಕಾಲವು ಪರ್ವಕಾಲ. ಇಂದಿನ ವಾರ ಶುಭವಾರ, ಇಂದಿನ ಯೋಗ ಶುಭಯೋಗ, ಇಂದಿನ ಕರ್ಣ ಶುಭಕರ್ಣ, ಇಂದು ಪುರಂದರ ವಿಠಲಾರಾಯಣ ಸಂದರ್ಶನ ಏನಾಗುತ್ತೆ ಅಂತ ಪುರಂದಾಸ್ ಹೇಳ್ಬಿಟ್ಟಿದ್ದಾರೆ. ಅದಾದ್ಮೇಲೆ ಸರ್ವ ಜೀವರು ದಾನ ಪಾತ್ರರು. ಇಲ್ಲಿ ಸತ್ಯ ಯೋಚನೆ ಮಾಡುದು, ನಾವೇನ್ ಹೇಳ್ತೀವಿ ಕೂಡ ಅಪಾತ್ರ ದಾನ ಭವೇ ದರಿದ್ರ ಅಂತ ಹೇಳ್ತಾ ಇದ್ದೀವಿ. ಕಳೆದ ಅಪಾತ್ರನಿಗ ದಾನವನ್ನು ಮಾಡಿದರೆ ಅಲ್ಲಿ ದಾರಿದ್ರ್ಯ ಬರ್ತದೆ ಅಂತ ಹೇಳ್ತಾ ಇದ್ದೀವಿ. ಅದು ಪ್ರಮಾಣಗಳು ಆಗ ಪುರಾಣಗಳಾಗಿ ಅಂದಾಗ ಈ ರೀತಿಯ ಪಾತ್ರರಿಗೆ ಮಾತ್ರ ದಾನ ಮಾಡಬೇಕು, ಅಪಾತ್ರರಿಗೆ ದಾನವನ್ನು ಮಾಡಬಾರದು ಅಂತ ಶಾಸ್ತ್ರ ಇರುವಾಗ ಜಗನ್ನಾಥ ದಾಸ ನೋಡಿದ್ರೆ ಸರ್ವ ಜೀವರು ದಾನ ಪಾತ್ರರು, ಸರ್ವ ಜೀವರು ದಾನ ಪಾತ್ರರು ಅಂತ ಏನಂತ ಅರ್ಥ ದಾನರಿ ಅಂತಂದ್ರೆ ಹಾಗಲ್ಲ. ಈ ದಾನ ಅಂದ್ರೆ ಒಂದು ವಿನಿಮಯ. ನಾವು ಅದನ್ನ ವಿಮರ್ಶಾತ್ಮಕ ದೃಷ್ಟಿಯಿಂದ ನೋಡಿದಾಗ ನಮಗೆ ಅರ್ಥವಾಗ್ತದೆ. ವಿಮರ್ಶೆ ಮಾಡದೆ ಹೋದಾಗ ನಮಗೆ ಆಸ್ ಇಟ್ ಈಸ್ ತಗೊಂಡ್ಬಿಟ್ರೆ ಪ್ರಯೋಗಿಲ್ಲ. ದಾನ ಅಂದ್ರೆ ಒಂದು ವಿನಿಮಯ, ಅಂದ್ರೆ ಒಂದು ವಸ್ತು ನಾವು ಒಬ್ಬರಿಗೆ ಕೊಟ್ವಿ, ದೇವರು ಏನ್ ಮಾಡ್ತಾನೆ ಅವನಲ್ಲಿ ಇದ್ದಿದ್ದು ನೀವು ಟ್ರಾನ್ಸ್ಫರ್ ಮಾಡ್ತಾರೆ. ಏನ್ ಮಾಡ್ತಾನೆ ಇವನ ಜೀವನ ಬಾಡಿ ಎತ್ತಿ ನಂದದ ಹಿಂದೆ ವಿಜಯದಾಸು ಬರೇ ಸುಮ್ಮನೆ ಬ್ರಾಹ್ಮಣಿಗೆ ದಾನ ತಗೊಂಬ ಅಧಿಕಾರ ಉಂಟು, ತಗೊಂಬೋ ಅಧಿಕಾರ ಉಂಟು, ಕೊಡೋ ಅಧಿಕಾರ ಉಂಟು. ಹಾಗೆ ಅಂತ ತಿಳ್ಕೊಂಡು ನಿಂಗ ಅಧಿಕಾರ ಅದಿಂತ ಸಿಕ್ಕಾಪಟ್ಟೆ ದಾನಗಳನ್ನು ತಗೋಬೇಡ ಅಂತ ಹೇಳ್ತಾನೆ ಭಾಗವತ ಹೇಳ್ತಾನೆ. ಪ್ರತಿಗ್ರಹ ಸಮರ್ಥೋಪಿ ಪ್ರಸಂಗಂ ತತ್ರ ವದ್ದೇ ಪ್ರತಿಗ್ರಹೇನ ಆಸು ಬ್ರಾಹ್ಮಣ ತೇಜಂ ಪ್ರಶಾಮ್ಯತಿ ಅಂತ ಹೇಳ್ತಾನೆ ಅಷ್ಟಮಂತ್ರದಲ್ಲಿ. ಪ್ರತಿಗ್ರಹ ಸಮರ್ಥನಾಗಿದ್ದರೂ ಕೂಡ ನೀ ತಗೋಬೇಡ, ಯಾಕೆ ನಿನ್ನ ತೇಜಸ್ ಹೋಗ್ಬಿಡ್ತದೆ. ಯಾಕೆ ಏನೋ ಜಪ ತಪ ಅದು ಮಾಡ್ಕೊಂಡಿರ್ತಾರೆ, ಅದೆಲ್ಲ ಪುಣ್ಯ ದೇವರು ಅವ್ರಿಗೆ ಕೊಟ್ಬಿಡ್ತಾನೆ. ಇವನು ಖಾಲಿ ಅಂದ್ರೆ ಇವನ ಜೀವನ ಬಾದಿಗೆ ಎತ್ತಿ ನಂದ್ರೆ ವಿಜಯದಾಸು ಬಾದಿಗೆ ಎತ್ತು ಗಾದಿಗೆ ಎತ್ತು ಕಟ್ತಾನೆ ಆಯ್ತಾ. ತುಂಬಾ ಭಾರ ಹಾಕ್ತಾನೆ, ಅದನ್ನು ಹೊಡ್ಕೊಂಡು ಹೋಗ್ತಾನೆ, ತಾನು ಬಾದಿ ತಾನು ತಗೋತಾನೆ, ಎತ್ತಿಗೆ ಒಂದು ಹಿಡಿ ಹುಲ್ಲು ಅಷ್ಟೇ, ಅದು ನೂರಾರು ರೂಪಾಯಿ ಬಾದಿ ತಾನು ತಗೊಂಡ್ಬಿಡ್ತಾನೆ, ಇವನಿಗೆ ಒಂದೆರಡು ಹಿಡಿ. ಹಾಗೆ ನಾವು ಹೋಗ್ತೇವೆ ಬೇಕಾದಷ್ಟು ಖರ್ಚು ಕೊಡೋದು, ದೇವ್ರ ಪೂಜಾ ಜಪ ಜಪಾದಿಗಳು ವ್ರತನೆ ಮಾಡುದು ದಾನ ತಗೊಂಡ್ಬಿಡ್ತು ಅಂತಂದ್ರೆ ಆಯ್ತು, ನಮ್ಮ ಪುಣ್ಯ ಎಲ್ಲ ಅವ್ರಿಗೆ ಕೊಟ್ಟುಬಿಟ್ಟು ನಮ್ಮ ತಂಡ ಯಾರು ಆ ದಾನ ಅಂಬೋದು ಒಂದು ಹಿಡಿ ಹುಲ್ಲಿದ್ದಾಗೆ ಅಂತ ಹೇಳ್ತು ವಿಜಯದಾಸು. ಈ ಅದಕ್ಕೋಸ್ಕರವಾಗಿ ಈ ರೀತಿ ಇರ್ತಕ್ಕಂಥದ್ದೇನೆ ಆಗ ದಾನ ಅಂಬೋದು ವಿನಿಮಯ. ಈಗ ನಾವು ದಾನ ಮಗಳ ಏನ್ ಹೇಳ್ತಾರೆ ಅಪ್ಪ ಕರೆದು ಆತ್ಮನಿಗೆ ದಾನವನ್ನು ಮಾಡು, ಯಾಕೆ ಅವರು ಪುಣ್ಯ ಮಾಡಿರ್ತಾರೆ ಆ ಪುಣ್ಯ ನಮ್ಮ ಬರ್ತದೆ ಎಂಬ ಒಂದು ಭಾವನೆ. ಇನ್ನ ಅಯೋಗ್ಯನಿಗೆ ದಾನ ಮಾಡಿದರೆ ಪಾಪ ಮಾಡಿದವನಿಗೆ ದಾನ ಮಾಡಿದ್ರೆ ಅವರಲ್ಲಿ ಪಾಪ ಅದು ನಮಗೆ ಕೊಡ್ತಾರೆ ದೇವರು. ಈಗ ನಾವು ದುಡ್ಡು ತಗೊಂಡು ಹೋಗಿ ಹಾಲಿನ ಡಿಪೋಗ್ ಕೊಟ್ರೆ ಹಾಲಿನ ಪ್ಯಾಕೆಟ್ ಕೊಡ್ತಾನೆ, ಹಾಗೆಲ್ಲ ತಗೊಂಡು ಹೋಗಿ ಹೆಂಡ ದಿಪೋಗ್ ಕೊಟ್ರೆ ಅವನ ಹತ್ರ ಏನೇ ಹೆಂಡ ಕೊಡ್ತಾನ, ಆಮೇಲೆ ಅವನ ಹತ್ರ ಏನಾದ್ರು ಕೊಡ್ತಾನೆ ಪಾಪ ಅವನದಾದ್ರೂ ಏನು ತಪ್ಪು. ಹಾಲಿನ ಬೂತಿಗೆ ಹೋದ್ರೆ ಹಾಲಿನ ಪ್ಯಾಕೆಟ್ ಕೊಡ್ತಾನೆ, ಸರಾಯ ಅಂಗಡಿಗೆ ಹೋದ್ರೆ ಸರಾಯ ಕೊಡ್ತಾನೆ, ಯಾಕೆ ಅವನ ತಿನ್ನು. ಹಾಗೆ ನಾವು ಹೋಗ್ತೇನೆ ಅಪಾತ್ರನಿಗೆ ದಾನ ಮಾಡಿದರೆ ಅವನು ಮಾಡಿದ ಪಾಪಗಳನ್ನ ನಾವು ದಾನ ಕೊಟ್ಟು ಕೊಂಡ್ಕೊಂಡಾಗ ಆಗ್ತೇನೆ, ಅದಕ್ಕೋಸ್ಕರ ಕೊಡಬಾರದು ಅಂತ ನಮ್ಮ ಒಂದು ಆರ್ಗ್ಯುಮೆಂಟ್. ಆದ್ರೆ ಜಗನ್ನಾಥ ದಾಸ ಅದನ್ನು ಒಪ್ಪಲ್ಲ. ಯಾವಾಗ ಇದು ಅಜ್ಞಾನ ದೆಸೆಯಲ್ಲಿ, ಜ್ಞಾನ ದೆಸೆ ಯಾವುದು, ನಾವು ಕೊಡೋದು ಯಾರಿಗೆ, ಗುಹಾಶಯ ಎಯುವ ನದೇಹ ಮಾನಿನೆ, ನಾವು ಆ ವ್ಯಕ್ತಿಗಲ್ಲ, ಕೊಡ್ತಕ್ಕಂಥದ್ದು ತಗೊಂಬೋ ಯೋಗ್ಯತೆಯೂ ಜೀವನಿಗಿಲ್ಲ, ಕೊಡೋ ಯೋಗ್ಯತೆಯೂ ಜೀವನಿಗಿಲ್ಲ, ಕೊಡುವವನು ಭಗವಂತ, ತೆಗೆದುಕೊಳ್ಳುವವನು ಭಗವಂತ. ಅಂದರೆ ನನಗ್ಯಾಕೆ ಈ ದೋಷ ಅಂತಕ್ಕಂಥದ್ದು, ನಾನು ಪರಮಾತ್ಮನಿಗೆ ಕೊಟ್ಟು ಬಿಟ್ಟಿದ್ದೇನೆ, ಆದ್ದರಿಂದ ನನಗೆ ಆ ವ್ಯಕ್ತಿಗತವಾದ ದೋಷ ಅಂತಕ್ಕಂಥದ್ದಿಲ್ಲ. ಈ ಜ್ಞಾನ ತತ್ಪ್ರೀತ್ಯತ್ವ ಮೀನಾನ್ಯತ್ವ ನೋದ ಬಿಂದು ನತಂದನು. ಇದು ಯಾವುದು ಗೀತಾ ಭಾಷ್ಯವಾಗಿದೆ. ಅದಕ್ಕೋಸ್ಕರವಾಗಿ ನಾವು ಯಾರಿಗೇ ಕೊಟ್ಟು ಅಂತರ್ಯಾಮಿಯಾದ ಪರಮಾತ್ಮ ಪ್ರೀತನಾಗಲಿ ಅಂತ ಕೊಟ್ಟು ಬಿಟ್ಟೇವೆ, ನಮಗೆ ಆ ವ್ಯಕ್ತಿಗತ ದೋಷ ಬರೋದಿಲ್ಲ. ಹಾಗಲ್ಲದೆ ಅಂತರ್ಯಾಮಿಯಾದ ಕೊಡುವವನು ನಾನಲ್ಲ, ತೆಗೆದುಕೊಳ್ಳುವವನು ಆ ವ್ಯಕ್ತಿಯಲ್ಲ, ನನ್ನಲ್ಲಿದ್ದು ಕೊಡ್ತಾ ಇದ್ದಾನೆ, ಅಲ್ಲಿದ್ದು ತಗೊತಾ ಇದ್ದಾನೆ. ಒಬ್ಬನಲ್ಲಿ ನಿಂತಾಡುವನು, ಮತ್ತೊಬ್ಬನಲ್ಲಿ ನೋಡುವನು, ಬೇಡುವನೊಬ್ಬನಲ್ಲಿ, ನೀಡುವನೊಬ್ಬನಲ್ಲಿ, ಮಾತಾಡುವನು ಬೆರಗಾಗಿ ಅಂತ ಹೇಳಿದಾಗೆ, ಈ ಜ್ಞಾನದಿಂದ ಕೊಟ್ಟಾಗ ಯಾರಿಗೆ ಕೊಟ್ಟರೆ ನಮ್ಮ ದೋಷ ಇಲ್ಲ. ಅಂತ ಜ್ಞಾನ ಇರ್ತಕ್ಕಂಥವ್ರಿ ಸರ್ವ ಜೀವನ ದಾನ ಪಾತ್ರರು. ಈ ಜ್ಞಾನ ಇಲ್ಲದೆ ಇರ್ತಕ್ಕಂಥವರಿಗೆ, ಆಗ ಅಂತರ್ಯಾಮಿಯಾದ ಭಗವಂತನನ್ನು ಮರೆತು ಕೊಡ್ತಕ್ಕಂಥವರಿಗೆ ಆ ವ್ಯಕ್ತಿ ದೋಷ ಬಂದ್ಬಿಡ್ತು. ಅದಕ್ಕೋಸ್ಕರ ಕೊನೆಗೆ ಸರ್ವ ವಂದನ ವಿಮಲ ಮೂರ್ತಿ ಧ್ಯಾನ ಉಳ್ಳವರಿಗೆ ಅಂತ ಹೇಳಿದ್ರು. ಎಲ್ರಿಗಲ್ಲ, ಸರ್ವ ಜೀವರು ದಾನ ಪಾತ್ರರು ಮೂರು ಲೋಕರು. ಸರ್ವ ಮಾತುಗಳೆಲ್ಲ ಮಂತ್ರವು, ನಾವು ಆಗ್ತಕ್ಕಂತಹ ಮಾತುಗಳೆಲ್ಲ ಪರಮಾತ್ಮನ ಮಂತ್ರಗಳೇನೆ. ಯಾವಾಗ ಆಗ್ತೇವೆ ನಾವು ಬೆಳಿಗ್ಗೆ ಮಾತೃಕಾನ್ಯಾಸ ಮಾಡಿಕೊಂಡಾಗ, ಮಾತೃಕಾನ್ಯಾಸ ಮಾಡಿಕೊಂಡು ನಮಗೆ ಬರಲ್ಲ ಬೇಡ, ಏನು ಸ್ವಾಮಿ ಜಾಗ್ರತಾವಸ್ಥೆಯಲ್ಲಿ ಸ್ವಪ್ನಾವಸ್ಥೆಯಲ್ಲಿ ನಾವು ಮಾತಾಡ್ತಿರ್ತೀವಿ, ಆ ಏನೇ ನಮ್ಮನ್ನ ನಮ್ಮ ಬಾಯಿಂದ ಆಗ್ತಕ್ಕಂಥ ವರ್ಣ ಪದ ವಾಕ್ಯಗಳಲ್ಲೂ ನಿನ್ನ ಸ್ತೋತ್ರ ಸ್ವಾಮಿ, ಇವೆಲ್ಲೂ ನಿನ್ನ ಮಾತು, ನಿನ್ನ ಸ್ತೋತ್ರ, ನಿನ್ನ ಗುಣಗಳು ಕೊಂಡಾಡ್ತಕ್ಕಂಥ ಅಂತ ನಮಗೆ ಎಲ್ಲಾ ಕಾಲದಲ್ಲಿ ನಿನ್ನ ಜ್ಞಾಪಕ ಬರಲ್ಲ ಅಂತ ಒಟ್ಟು ಟೋಟಲ್ ಆಗಿ ಬೆಳಗ್ಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು ಹಾಗೆ ಅಂದುಕೊಂಡಾಗ, ಆಗ ನಮ್ಮ ಬಾಯಿಂದ ಬಂದಿದ್ದರೂ ತನ್ನ ಸ್ತೋತ್ರ ಅಂತ ಭಗವಂತ ತಿಳ್ಕೊಂಡು ನಮ್ಮ ರಕ್ಷಣೆ ಮಾಡ್ತೇವೆ. ಆ ಅನುಸಂಧಾನ ಮಾಡಿರ್ತಕ್ಕಂಥವರಿಗೆ ಆಗ ಸರ್ವ ಮಾತುಗಳೆಲ್ಲ ಮಂತ್ರ. ಈ ಮಂತ್ರ ಹೇಳಬೇಕು ಅಂತಲ್ಲ, ಈ ಮಂತ್ರ ಹೇಳುವಾಗ ಗಟ್ಟಿ ಮಾಡ್ಕೊಂಡಿರ್ತೀವಿ, ಹೇಳ್ತಿರ್ತೀವಿ, ಮಧ್ಯೆ ಯಾರನ್ನ ಮಾತಾಡ್ತೀವಿ ಮುಂದೆ ನಿಂದೇ ಹೋಯ್ತು, ಮತ್ತೆ ಹಿಂದಿನಿಂದ ವಾಪಸ್ ಬರಬೇಕು ನಾವು, ಯಾರು ಸ್ಲೋಕಿದ್ದು ಅದೇ ಗೊತ್ತಿಲ್ಲ, ಗಟ್ಟಿ ಮಾಡ್ಕೊಂಡಿದ್ದರೂ ದೋಷ ಇದೆ. ಆದ್ರೆ ಆ ಕಾಲದಲ್ಲಿ ಭಗವಂತನ ಸ್ಮರಣೆ ಏನಿದೆ ಅದಕ್ಕೆ ಯಾವ ವಿಚಿತ್ರ ಇರ್ತಕ್ಕಂಥದ್ದಿಲ್ಲ. ಅದಕ್ಕೆ ಸ್ಮರಣೆ, ಆಯಾ ಕಾಲದಲ್ಲಿ ಸ್ಮರಣೆ ಏನಿದೆ ಅದೇನೆ ಫ್ರೆಶ್ ಭಗವಂತನ ಮನಸ್ಸಿನಲ್ಲಿ ಇಟ್ಬಿಟ್ಟೆ. ನಾವು ಅಭ್ಯಾಸ ಬಂದ ಕುರುಡು ಹೊತ್ತು ಬಿಂದಿ ಅಂತ ಹೇಳ್ತೀವಿ, ಈ ಕುರುಡು ಓಡಾಡ್ತಿರ್ತಾನೆ ಅವನ ಕಣ್ಣು ಕಾಣಿಸ್ತೇನೆ, ಇಲ್ಲ ಪ್ರತಿನಿತ್ಯವೂ ಓಡಾಡ ಅಭ್ಯಾಸ ಇರ್ತದೆ, ಆದ್ರಿಂದ ಆ ಜಾಗದಲ್ಲಿ ಕಣ್ಣು ಕಾಣಿಸ್ತೇ ಹೋದ್ರು ಹಾಗೆ ನಮಗೂ ಹೋಗ್ತೇನೆ, ಗಟ್ಟಿ ಮಾಡ್ಕೊಂಡ್ಬಿಟ್ಟಿರ್ತೀವಿ, ಒಂದು ಟಾರ್ಗೆಟ್ ಮುಗಿಬೇಕು, ಆ ರೀತಿ ಹೇಳ್ತಿಟ್ಟು ಹೊತ್ತು ಭಗವಂತನ ಜ್ಞಾನ ಇದೆ. ಭಗವಂತನ ಸ್ಮರಣೆ ಪೂರ್ವಕವಾಗಿ ಒಮ್ಮೆ ಸಾಕು, ಆಗಿನ ಕೊಂಬಿನ ತುದಿಯ ಮೇಲೆ ಸಾಸಿವೆ ಕಾಳು ನಿಂತಷ್ಟು ಹೊತ್ತು ಪರಮಾತ್ಮ. ಹಾಗಾಗಿ ಇವೆಲ್ಲ ಬೇಕಿಲ್ಲೇನು, ಹಾಗಾಗಿ ಹಿಂದೆ ಹೇಳ್ತಾರೆ ಅಷ್ಟೆಲ್ಲ ಹೇಳುವಾಗ ಒಮ್ಮೆಯಾದರೂ ದೇವರ ಕಡೆ ಜ್ಞಾಪಕ ಬಂದು ಬಂದಿರ್ತದೆ ಅಂತ ಅವರ ಅಭಿಪ್ರಾಯ ಅಷ್ಟೇ. ಓಂ ಕ್ಲೀಂ ಕೃಷ್ಣಾಯನ ಮಾತ್ರ 100, 200, 300 ಜಪ ಮಾಡ್ತೀವಿ, ಮಾಡುವಾಗ 200 ಜಪ ಮಾಡುವಾಗ ನಮಗೆ ಕೃಷ್ಣನ ಜ್ಞಾಪಕ ಬಂದಿಲ್ಲ, ಒಂದು 200 ಮಾಡುವ ಒಂದು ಸಲ ಬಂದ್ರೆ ಸಾಕು ನಮ್ಮ ಉದ್ಧಾರ. ಅದಕ್ಕೋಸ್ಕರವಾಗಿ ಇನ್ನು ಈಗ ಲಾಟ್ರಿ ಟಿಕೆಟ್ ಒಬ್ರು ಒಂದೇ ತಗೋತಾರೆ, ಒಂದು 8 ತಗೊಂಡಿರ್ತಾರೆ. ಯಾಕೆ ಯಾವುದನ್ನ ಒಂದು ಬರಲಿ ಅಂತ ಅಷ್ಟೇ, 8 ಬರಲ್ಲ, ಯಾವುದನ್ನ ಒಂದು ಬರಲಿ ಅಂತ ಹೇಗೆ ಅನೇಕ ಟಿಕೆಟ್ ತಗೋತಾರೆ. ಹಾಗೆ ನಾವು ಭಗವಂತನ ನಾಮಗಳನ್ನ ಅನೇಕ ರೀತಿಯಲ್ಲಿ ಯಾಕೆ ಉಚ್ಚಾರ ಮಾಡಬೇಕು ಅಂತಂದ್ರೆ ಎಲ್ಲಾ ಕಾಲದಲ್ಲಿ ದೇವರ ಜ್ಞಾಪಕ ಬಂದಲ್ಲ, ಒಂದು ಸಲವೋ ಎರಡು ಸಲವೋ ಆ ಕೃಷ್ಣಾವತಾರದ್ದು ಒಂದು ಎರಡು ಇನ್ಸಿಡೆಂಟ್ ಜ್ಞಾಪಕ ಆಯ್ತು ನಮ್ಮ ಸಕಲ ಪಾಪ ಪರಿಹಾರ. ಅದಕ್ಕೋಸ್ಕರವಾಗಿ ಈ ರೀತಿ ಸರ್ವ ಮಾತುಗಳೆಲ್ಲ ಮಂತ್ರವು, ಸರ್ವ ಕೆಲಸಗಳೆಲ್ಲ ಪೂಜೆ, ನಮ್ಮ ದೇಹದಿಂದ ಆಗ್ತಕ್ಕಂಥ ಎಲ್ಲ ಕೆಲಸ ಭಗವತ್ ಪೂಜೆ ಎಲ್ಲ. ಹೌದು, ನಾವು ಆಫೀಸ್ಗೆ ಹೋಗ್ತಿರ್ತೀವಿ, ಇನ್ನು ಅನೇಕ ಕೆಲಸ ಮಾಡ್ತೀವಿ, ಅದು ಭಗವತ್ ಪೂಜಾ. ಮಾಧವನ ಪೂಜಾರ್ಥವಾಗಿ ನಿಷೇಧ ಕರ್ಮವ ಮಾಡಿ ಧನ ಸಂಪಾದಿಸಲು ಸತ್ಪುಣ್ಯ ಕರ್ಮಗಳೆನಿಸಿಕೊಳ್ತೀವಿ ಅಂತೇಳಿ. ಅದಕ್ಕೋಸ್ಕರವಾಗಿ ಈ ರೀತಿ ಇರ್ತಕ್ಕಂಥದ್ದು ಈ ದೇಹದಿಂದ ಆಗ್ತಕ್ಕಂತಹ ಸಕಲ ಕರ್ಮಗಳು ಭಗವಂತನ ಪೂಜಾ. ಯಾರು ಭಗವಂತ ಮಗರ್ ತಾನು ಒಪ್ಪಿಕೊಳ್ತಾ ಇದ್ದಾನೆ, ಆತನ ಆಜ್ಞೆಯಿಂದ ದೇವತೆಗಳು ನಮ್ಮ ದೇಹದಿಂದ ಮಾಡ್ತಕ್ಕಂತಹ ಸಕಲ ಕರ್ಮಗಳು ಭಗವಂತನ ಪೂಜಾ ಅಂತ ಸಮರ್ಪಣೆ ಮಾಡ್ತಾರೆ. ನಾವು ಇವರು ಮನೆಯಲ್ಲಿ ಸ್ವಾಮಿ ಇದೆಲ್ಲೂ ನಿನ್ನ ಪೂಜಾ ಅಂದ್ಬಿಟ್ಟೆ ಪರಮಾತ್ಮ ಪ್ರೀತ ಅಂತೇಳಿ. ಅದಕ್ಕೋಸ್ಕರವಾಗಿ ಈ ಪೂಜಾ ಅಲ್ಲದೇನೆ, ಈ ಪೂಜಾ ಬರೇ ನಾವು ಬೆಚ್ಚಿ ಬಿಚ್ಚಿ ಮಾಡಿದ್ದೆ ಪೂಜಾ ಅಂದ್ರೆ ಪರಮಾತ್ಮ ಪ್ರೀತನಾಗಲ್ಲ. ಅದಕ್ಕೋಸ್ಕರವಾಗಿ ನಮ್ಮ ಜೀವನವೇ ಭಗವತ್ ಪೂಜೆ, ಜ್ಞಾನಿಯ ಜೀವನವೇ ಭಗವತ್ ಪೂಜೆ. ಅದಕ್ಕೆ ಸರ್ವ ಕೆಲಸಗಳೆಲ್ಲ ಪೂಜೆಯು ಯಾರಿಗೆ, ಸರ್ವ ವಂದನ ವಿಮಲ ಮೂರ್ತಿ ಧ್ಯಾನ ಉಳ್ಳವರಿಗೆ. ದೇವಕಾತ ತಟಾಕ ವಾಪಿ ಸರೋವರಗಳ ಅಭಿಮಾನಿ ಸುರರು ಕಡೆಯವರದೊಳಗಿಯ ರೋಮ ಕೂಪಗಳಂತೆ ತುಂಬಿಹರು. ಆ ವಿಯತ್ ಗಂಗಾದಿ ನದಿಗಳು ಭಾವಿಸುವ 72 ಸಾವಿರ ಸುರಾದಿಗಳೊಳಗೆ ಪ್ರಭವಿಸುತ್ತೇನೆ ಒಂದು. ನೀನು ಎಲ್ಲೂ ಹೋಗ್ಬೇಕಾದಿಲ್ಲ, ಸಕಲ ತೀರ್ಥಕ್ಷೇತ್ರ ಸಕಲ ನದಿಗಳ ಸ್ನಾನ ಇಲ್ಲೇ ಸಿಗ್ತೀನಿ. ಯಾಕೆ ನಮ್ಮ ದೇಹದಲ್ಲೇ ಇದ್ದಾನೆ, ನಾವು ಬೇರೆ ಕಡೆಗೆ ಹೋಗ್ಬೇಕಾದಿಲ್ಲ. ನಮ್ಮ ದೇಹದಲ್ಲಿ ಎಲ್ಲಾರು ಏಕತ್ರ ಸನ್ನಿಹಿತರಾಗಿದ್ದಾರೆ. ಈ ರೀತಿಯಕ್ಕಂಥ ಯಾಕೆ ಅಲ್ಲಿ ದೇವಕಾಕ ವಾಪಿ ಭಾವಿ ಸರೋವರ ಇವೆಲ್ಲ ತಥಾಕ ಚಳಿಗಳು, ಅದಕ್ಕೆಲ್ಲದಕ್ಕೂ ಒಬ್ಬೊಬ್ಬ ಅಭಿಮಾನ ದೇವತೆ. ಒಂದು ಊರಲ್ಲಿ ಒಂದು ಭಾವಿ ಇದೆ, ಆ ಒಂದೊಂದು ಭಾವಿಗೂ ಒಬ್ಬ ಅಭಿಮಾನ ದೇವತೆಗಳಿರ್ತಾರೆ, ಒಂದು ಕೆರೆಗೂ ಒಬ್ಬ ಅಭಿಮಾನ ದೇವತೆ ಇರ್ತಾರೆ. ಹೀಗೆ ಎಲ್ಲಾ ಪ್ರಪಂಚದಲ್ಲಿರ್ತಕ್ಕಂಥ ಈ ಸ್ವಾಭಾವಿಕವಾಗಿರ್ತಕ್ಕಂಥದ್ದು ಕೆರೆಗಳು ಭಾವಿಗಳು ಸರೋವರಗಳು, ಅಲ್ಲಿ ಅಭಿಮಾನಿ ಎಲ್ಲ ದೇವತೆಗಳು ಇದ್ದಾರೆ. ಕಳೆಯ ಬರುತ್ತಿರುವ ನಮ್ಮ ಈ ದೇಹದಲ್ಲಿರ್ತಕ್ಕಂಥ ಒಂದೊಂದು ರೋಮಕೂಪದಲ್ಲಿ ತುಂಬಿದ್ದಾರೆ. ಮೂರುವರೆ ಕೋಟಿ ರೋಮಕೂಪಗಳು ಅಂತಾರೆ, 8 ಕೋಟಿ ಅಂತಾರೆ, ಇರಲಿ ಎತ್ತನ್ನು ಇಟ್ಕೊಳ್ಳಿ. 8 ಕೋಟಿಯು 8 ಗೇಣಿನ ದೇಹ ರೋಮಗಳು, 8 ಕೋಟಿಯು ಕೀಲುಗಳು, 68 ಮಾಂಸಗಳಿಂದ ಮಾಡಿದ ಮನೆಯ ಮನಮರೆತು ನೆಂಟೆ ನೀರು ತಗಲಿದೊಡೆ ಒಳ ಹೆಂಟೇರು ಮುಚ್ಚೋದು ದೇಹದ ಮುಂಚೆ ಫಲ ಪುರುಷಾರ್ಥ ರಕ್ಷಿಸು ನಮ್ಮನ ಕನಕದಾಸು. 3.5 ಕೋಟಿ ರೋಮಕೂಪಗಳು ಅಂತ ಒಂದು ಕಡೆ ಇರ್ತಿ, ಇಲ್ಲಿ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಅಂತೂ ಒಂದೊಂದು ರೋಮಕೂಪದಲ್ಲಿ ಒಬ್ಬೊಬ್ಬ ತೀರ್ಥಾಭಿಮಾನಿ ನದ್ಯಾಭಿಮಾನಿ. ನಮ್ಮ ನಾಡುಗಳಲ್ಲಿ 72,000 ನಾಡುಗಳಲ್ಲಿ 72,000 ನದ್ಯಾಭಿಮಾನಿ ದೇವತೆಗಳಿದ್ದಾರೆ ಅಂತ ತಿಳ್ಕೊಂಡ್ರೆ ಸಾಕು, ನಮ್ಮ ದೇಹ ಬಹಳ ಪವಿತ್ರವಾಗುತ್ತೆ. ಆಗ ಮೇಲೆ ಒಂದೇ ತಂಬಿ ಸಾಕು ನಮಗೆ. ಯಾಕೆ ಅಂತಃಶುದ್ಧಿ ಆಗದಷ್ಟು ಬಹಿಶುದ್ಧಿ ಇಲ್ಲ. ನಾವು ಬಹಿಶುದ್ಧಿ ಮಾಡ್ತಾ ಇದ್ವಿ, ಅಂತಃಶುದ್ಧಿ ತಂಟೆಯೂ ಹೋಗಿಲ್ಲ ನಾವು. ಅದಕ್ಕೆ ಹೇಳ್ತಾ ಇದ್ರು ಒಳ್ಳೆ ಬಂಗಾರದ ಕೊಡವನ್ನು ಮಾಡಿ ಮದ್ಯವನ್ನು ತುಂಬಿದೆ ಹಾಗೂ ಹಾಗೆ. ಅದಕ್ಕೋಸ್ಕರವಾಗಿ ಮದ್ಯ ಭಾಂಡವ ದೇವ ನದಿಯೊಳು ಗಗ್ಗಿ ಅದ್ದಿ ತೆಗೆಯಲು ಶುದ್ಧ ಹೋದೇ ಚಳಿದ್ದಾರೆ ಜಗನ್ನಾಥದಾಸರು. ಅದಕ್ಕೋಸ್ಕರ ಹೀಗೆ ಹೇಳ್ಬಿಟ್ಟು 3 ಕೋಟಿಯ ಮೇಲೆ ಶೋಧಿಪ ಈರಧಿಕ 70,000 ಮಾರುತ ಅಂತರ್ಯಾಮಿ ಮಾಧವ ಪ್ರತಿ ದಿವಸದಲ್ಲಿ ತಾ ರಮಿಸುತ್ತಿಹನೆಂದು ತಿಳಿದಿಹ ಸೂರ್ಯಗಳೇ ದೇವತೆಗಳು ಅವರ ಶರೀರಗಳ ಸುಕ್ಷೇತ್ರ ಅವರಚ್ಚನೆಯ ಹರಿಪೂಜೆ. 3.5 ಕೋಟಿ ಈ ರೋಮಕೂಪಗಳಿದ್ದಾವೆ ಅಲ್ಲಿ, ಮತ್ತು ಈರಧಿಕ 72,000 ನಾಡುಗಳಲ್ಲಿ ಪರಮಾತ್ಮ ತಾನು ಲಕ್ಷ್ಮೀ ಸಮೇತನಾಗಿ ಭಾರತೀಯ ನಮ್ಮ ಮುಖ್ಯ ಪ್ರಾಣದೇವರ ಅಂತರ್ಯಾಮಿಯಾಗಿ ಲಕ್ಷ್ಮೀ ಸಮೇತನಾಗಿ ಪ್ರತಿನಿತ್ಯ ತಾನು ರಮಣ ಮಾಡ್ತಾ ಇದ್ದಾನೆ. ಅಲ್ಲಿ ಗೋಪದಾಸ್ತ್ರಿ ಎಂದು ವಿಹಾರ ಮಾಡಿದ್ದಲ್ಲ, ನಮ್ಮ ದೇಹದಲ್ಲಿ ಅನೇಕ ರೂಪಗಳಿಂದ ತಾನು ವಿಹಾರ ಮಾಡ್ತಾ ಇದ್ದಾನೆ ಅಂತ ತಿಳಿದಿರ್ತಕ್ಕಂತಹ ಸೂರ್ಯಗಳೇ ಏನಿದ್ದಾರೆ ಅವರ ಜ್ಞಾನಿಗಳು, ಅವರು ದೇವತೆಗಳ ಶರೀರ, ಅಲ್ಲಿ ದೇವತೆಗಳು ಎಲ್ಲ ಸನ್ನಿಹಿತರಾಗಿರ್ತಾರೆ ಅಂತಹದ್ದು. ಆ ಸುಕ್ಷೇತ್ರ ಅವರ ಶರೀರಗಳೇ ಸುಕ್ಷೇತ್ರ, ಅವರ ಅರ್ಚನೆಯ ಹರಿಪೂಜೆ, ಅವರು ಪೂಜಾ ಮಾಡ್ತಲೇ ಪರಮಾತ್ಮ ಪ್ರೀತನಾಗಿರ್ತಾರೆ ಅಂತ ತಿಳ್ಕೊಂಡು ಹೇಳಿ. ಇನ್ನ ಶ್ರೀವರನಿಗೆ ಅಭಿಷೇಕವೆಂದರಿದು ಈ ವಸುಂಧರೆಯೊಳಗೆ ಬಂದವರ ಆವ ಜನದಲ್ಲಿ ನಿಂದರಿಯೋ ಗಂಗಾದಿ ತೀರ್ಥಗಳು ತಾವೊಲಿದು ಬಂದು ಅಲ್ಲಿ ನೆಲೆಸಿ ಈವ ಅಖಿಲಾರ್ಥಗಳನ್ನು ಅರಿಯದ ಜೀವನು ಅಮರ ತರಂಗಿಣಿಯನ್ನು ಅರಿಯಿದರ ಫಲವೇನು. ನಾವು ಸ್ನಾನ ಮಾಡ್ತೇವೆ, ಸ್ನಾನ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ ಇನ್ನು ಸರಿಯಾಗಿ ಏನ್ರಿ ಸ್ನಾನ ಮಾಡೋದು, ನಿಮ್ಮ ತಿಳಿಸ್ಕೋಬೇಕಾ ನಮಗೇನು ಯಾವ ಶಾಂಪು ಹಾಕ್ಬೇಕು ಯಾವ ಸೋಪ್ ಹಚ್ಚಬೇಕು ನಮಗೆಲ್ಲ ಗೊತ್ತಿದೆ, ನಿಮ್ಮ ಹತ್ತಿರನೇ ಹೇಳಿಸ್ಕೋಬೇಕು. ಅದು ಸ್ನಾನ ಅಲ್ಲೇ ಅಲ್ಲ, ಯಾವಾಗ ಸ್ನಾನ ಅನಿಸ್ಕೊತೀರಿ. ಈಗ ನಾವು ಮಾಡ್ತಾ ಇರೋದು ಬಹು ಜನರು ಸಾಮಾನ್ಯವಾಗಿ ಶರೀರದ ಕೊಳೆ ಆಗಿತ್ತೆ, ಆ ಕೊಳೆ ತೊಳೆಯೋದಕ್ಕೆ ಸ್ನಾನ ಅಂತ ತಿಳ್ಕೊಂಬೋದೇ ಬಹಳ ಜನ. ಇನ್ನು ಕೆಲವರು ಇದು ನಾವು ದೇವರು ಪೂಜಾ ಮಾಡಬೇಕು, ಜಪದಪಾದಗಳು ಮಾಡಬೇಕು, ನಾವು ಮರಿ ಆಗ್ಬೇಕಾದ್ದರಿಂದ ಸ್ನಾನ ಮಾಡಬೇಕು ಅಂತ ತಿಳ್ಕೊಂಬೋದು ಕೆಲವರು. ಇನ್ನ ಏನು ಪರಮಾತ್ಮ ಬಿಂಬನಾದ ಶ್ರೀಹರಿಗೆ ಅಭಿಷೇಕ ಇದು, ಇದು ಪರಮಾತ್ಮನ ಚಲ ಪ್ರತಿಮೆ. ಆ ಗುರಿಯಲ್ಲಿರುವ ಪ್ರತಿಮೆಯಲ್ಲಿ ಸನ್ನಿಧಾನ ಹೋಗ್ತದೆ, ಈ ಪ್ರತಿಮೆಯಲ್ಲಿ ಸನ್ನಿಧಾನ ಹೋಗಲ್ಲ, ಯಾರು ಪ್ರತಿಮೆ ಸನ್ನಿಧಾನ ಹೋಗಲ್ಲ ಅಂದಾಗ ಪರಮಾತ್ಮನ ಪ್ರತಿಮೆ. ಸ್ವಾಮಿ ಬಿಂಬನಾದ ನಿನಗೆ ಅಭಿಷೇಕ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ಪುರುಷರಾಗಿರ್ತಕ್ಕಂಥವರು